ರೂಪದಲ್ಲಿ, ಶುದ್ಧವಾದ ಗಾಳಿಯ ರೂಪದಲ್ಲಿ ಒಳಗಿದ್ದೆಲ್ಲ ಕಾರ್ಬನ್ ಡೈ ಆಕ್ಸೈಡ್ ಹೊರಗೆ ಹೋಗ್ತಾರೆ. ಈ ರೀತಿಯಾಗಿ ಹೊರಗೆ ಹಾಕ್ತಾ ಇದ್ದಾರೆ. ಅದಾದ್ಮೇಲೆ ಮಧ್ಯಮ ಭಾಗವನ್ನು ದೇಹದ ಬೆಳವಣಿಗೆ ಉಪಯೋಗಿಸ್ತಾರೆ. ದೇಹದ ಬೆಳವಣಿಗೆ ಏನು? ಮಾಂಸಕ್ಕೆ ಯಾವುದು ಕೊಡಬೇಕು, ರಕ್ತ ವೃದ್ಧಿ ಆಗುವುದಕ್ಕೆ ಯಾವುದು ಕೊಡಬೇಕು, ಮಜ್ಜಾಕ್ಕೆ ಯಾವುದು, ಮೇಧಸ್ಸಿಗೆ ಯಾವುದು, ಅಸ್ಥಿ ಬೆಳೆಯುವುದಕ್ಕೆ ಯಾವುದು, ತ್ವಚರ್ಮ, ಇವಕ್ಕೆಲ್ಲ ಬೇರೆ ಬೇರೆ ಒಂದಕ್ಕೊಂದು ಕ್ರಾಸ್ ಆಗಿಲ್ಲ, ಕ್ರಾಸ್ ಆಯ್ತು ಅಂದ್ರೆ ಕೆಟ್ಟ ಹೋಗ್ಬಿಡ್ತೇವೆ ಅಂದಾಗ ಇಷ್ಟು ವಿಜ್ಞಾನ ಮುಂದುವರೆದ ರಕ್ತ ಮಾಡಲಿ ಮತ್ತೆ ರಕ್ತ ಮಾಡಲಿ ಮತ್ತೆ ರಕ್ತ ಅಂದ್ರೆ ಮತ್ತೆ ಮನುಷ್ಯತ್ರ ಹೋಗ್ಬೇಕೇ ಹೊರ್ತೇನೋ ಅಂಥದ್ದು ಮಾಡ್ತಾ ಇದ್ದೆಲ್ಲ ದೇವರು ಎಲ್ಲ ವಿಭಾಗ ಮಾಡ್ತೀವಿ. ವಿಭಾಗ ಮಾಡಿ ಒಂದಕ್ಕೊಂದಕ್ಕೆ ಕನ್ಫ್ಯೂಷನ್ ಇಲ್ಲ, ಯಾವ್ಯಾವ್ದು ಕೊಡಬೇಕು ಅದಕ್ಕೆ ಕೊಡ್ತಾ ಇದ್ದಾನೆ. ಮೇಧಸ್ಸು ಈಗ ನಮ್ಮ ಈ ಕೈಗಳು ಹೇಗೆ ಬೇಕಾ ತಿರುಗಿಸ್ತಾ ಇದ್ದೀವಿ. ಒಂದು ಗ್ರೀಸ್ ಇದ್ದಾಗೆ ಈ ಒಂದು ಬಾಲ್ ಬೇಗ ಸಮಯದ ಗ್ರೀಸ್ ಹಾಕ್ತೀವಲ್ಲ, ಹಾಗೆ ನಮಗೆ 68 ಕೀಲುಗಳಿಗೆ ಯಾರು ಕೊಡ್ತಾ ಇದ್ದಾರೆ, ಅದಕ್ಕೆ ಯಾರು ಗ್ರೀಸ್ ಹಾಕ್ತಾ ಇದ್ದಾರೆ. ನಾವು ಉಂಡ ಅನ್ನದಲ್ಲಿ ವಿಭಾಗ ಮಾಡಿ ಆಯಾ ದೇವತೆಗಳ ಮೂಲಕವಾಗಿ ಕೊಟ್ಟು ಉಪಕಾರ ಮಾಡ್ತಾ ಇದ್ದಲ್ಲ. ಇನ್ನೆಷ್ಟು ಇನ್ನು ಸೂಕ್ಷ್ಮ ಭಾಗ ಮನಸ್ಸಿಗೆ ಹೋಗ್ತದೆ, ಮನಸ್ಸಿಗೆ ಹೋಗ್ತದೆ. ಬರೀ ಇದೊಂದೇ ಅಲ್ಲ, ಅಲ್ಲಿ ಒಳಗಡೆ ಎಷ್ಟು ಜನ ಕಂಚುತ್ತಾ ಇದ್ದಾನೆ. ಸ್ವಾಕ್ಷರ ಸುಮ್ಮನೆ ತಾನು ತಗೋತಾನೆ, ಈ ಜಡವಾದದ್ದನ್ನು ದೇವರು ತಗೊಂಬೋದೇ ಇಲ್ಲ. ತಾನು ಸ್ವಾಕ್ಷರಸ ನಾವೇನೇ ಅರಧಿಕಾರಿಗಳಾಗಿರ್ತಕ್ಕಂಥವೃತ್ತಿ ಸ್ವೀಕಾರ ಮಾಡಲ್ಲ ಅಂದರೆ ನಾವು ಕೊಟ್ಟಿದ್ದು ತಗೋತಾನೆ ಏನ್ರಿ ದೇವರು? ತಗೋತಾನೆ ಏನು? ತನ್ನ ಸ್ವಾಕ್ಷರಸ ತಗೋತಾನೆ. ಲಕ್ಷ್ಮೀ ಭೋಗ್ಯರಸ ವಿಭಾಗ ಮಾಡಿ ಲಕ್ಷ್ಮೀ ದೇವಿ ಕೊಡ್ತಾನೆ, ರುಜುಭೋಗ್ಯರಸ ವಿಭಾಗ ಮಾಡಿ ಬ್ರಹ್ಮವಾಯು ಸರಸ್ವತಿ ಭಾರತಿ ಅವರೆಲ್ಲ ನಮ್ಮ ದೇವಿಗೆದ್ದಿದ್ದಾರೆ. ಅದಾದ್ಮೇಲೆ ತತ್ವಾಭಿಮಾನಿ ಭೋಗ್ಯರಸ ವಿಭಾಗ ಮಾಡಿಕೊಡ್ತಾನೆ. ಇನ್ನು ಒಳಗೆ ನದ್ಯಭಿಮಾನಿ ದೇವತರು 72,000 ನಾಡ್ಯಭಿಮಾನಿ ದೇವತರು, ಅವರವರು ಹೆಂಡಂದರು, ಅವರವರು ಗಂಡಂದರು, ಮುಖ್ಯ ಪ್ರಾಣಿಯವರು, ಏನು ಅಖಂಡ ಸಂದರಿಸಿಕೊಂಡು ಅಷ್ಟು ಜನಕ್ಕೆ ಹಂಚುತ್ತಾನೆ. ಅದಕ್ಕೆ ಅಂದ್ರೆ ಅಸ್ನಾಸ್ತನಂತ ಕಲು ತತ್ವ ಕೋವಿದೆ ಶ್ರದ್ಧಾಹುತಂ ಹೆಣ್ಮುಖ ನಾಮ ಇದ್ದಬಿ ನವೈ ತಥಾ ಚೇತನೆಯ ಭವಿಷ್ಯತೆ ಹುತಾಸನೆ ಪಾರಮಹಂಸ ಪರಿಯೋಗ ಅಂತ ಹೇಳ್ತಾ ಇದ್ದೇನೆ. ಭಾಗುತ್ತೇನೆ ಒಬ್ಬ ತತ್ವಜ್ಞಾನಿಯಾದ ಬ್ರಾಹ್ಮಣನ ಬಾಯಲ್ಲಿ ಒಂದು ತುತ್ತು ಅನ್ನ ಹಾಕಿದಾಗ ಇಷ್ಟು ಜನಗಳಿಗೆ ಹಾಕಾರೆ, ಹಾಗಾದ್ರೆ ಎಲ್ಲರಲ್ಲೂ ಎಲ್ಲರಲ್ಲೂ ಕೊಡ್ತಾನೆ. ತತ್ವಜ್ಞಾನಿಯಾದವನು ತಿಳ್ಕೊಡ್ತಾನೆ, ಸ್ವಾಮಿ ಇಷ್ಟು ಜನಗಳು ನಿನ್ನ ಆಜ್ಞೆಯಿಂದ ನನ್ನ ದೇಹದಲ್ಲಿ ನಿಯಾಮಕರಾಗಿದ್ದಾರೆ, ಅವರವರು ಭಾಗ ಅವರು ಕೊಡು ಸ್ವಾಮಿ ಅಂತ ಇವನು ಹೇಳ್ತಾನೆ. ಹೇಳಿದಾಗ ಆಗ ಪರಮಾತ್ಮ ಪ್ರೀತನಾಗ್ತಾನೆ. ಆದ್ದರಿಂದ ಅವ್ರು ಹೇಳಿದ್ರೂ ಕೊಡ್ತಾನೆ, ಹೇಳಿದವರು ಅಷ್ಟನ್ನು ಕೊಡ್ತಾ ಇದ್ದಾನೆ. ನೋಡಿ ಇಷ್ಟು ವ್ಯಾಪಾರ, ಅದಕ್ಕೆ ಭೋಜನ ರಸ ವಿಭಾಗ ಸಂಧಿ. ಊಟ ಮಾಡುವುದು ಒಂದು ಕಲೆ, ಕಲೆ ಅಂದ್ರೆ ಯಾವುದಕ್ಕೆ ಯಾವ್ದು ಕಲಿಸ್ಕೋಬೇಕು ಆ ಕಲೆ ಅಲ್ಲ. ಊಟ ಮಾಡುವಾಗ ಅನ್ನದಲ್ಲಿದ್ದ ನೀನಲ್ಲಿ ಕೊಡ್ತಾ ಇದ್ದೀನಿ ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದೊಂದು ಅಗಳಿನೊಳಗೆ ಅನಂತಾಂಶದಿಂದಲೇ ಖಂಡ ನಿಂದಿರಿಸಿ ಜಗದಿ ಜೀವನ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈ ಬಗೆಯ ರೂಪವನ್ನು ಅರಿತು ಭುಂಜಿಸು ಅರ್ಪಿಸು ಅವನಿಗೆ ಅಂತ. ಆ ರೀತಿ ಅನ್ನದಲ್ಲಿದ್ದು ಅನ್ನ ರೂಪದಲ್ಲಿ ಅನ್ನ ಅಂತ ಕರೆಸ್ಕೊಂಡು ತೃಪ್ತಿ ಕೊಡ್ತಾ ಇದ್ವಿ. ನಮ್ಮಲ್ಲಿ ಅನ್ನದ ಅಂತಕ್ಕಂಥ ರೂಪದಿದ್ದು ನೀನೇ ಭಕ್ಷಣ ಮಾಡ್ತಾ ಇದ್ದೀವಿ ಸ್ವಾಮಿ. ಅನ್ನ ಅದನ್ನಲ್ಲಿ ಕೊಡುವವರಲ್ಲಿದ್ದು ನೀನೇ ಕೊಡ್ತಾ ಇದ್ದೀವಿ ಸ್ವಾಮಿ. ನಿಮ್ದು ಪೂಜಾ ನೀವು ಪ್ರೀತಿ ನಾವು ಹೀಗೆ ತಿಳಿದುಕೊಂಡು ದಿನಕ್ಕೆ 2 ಊಟ ಮಾಡಿದ್ರು ಅವನ ಏಕಾದಶಿ ಉಪವಾಸ ಭಗವತಿ ಈ ಪರಿಯದಲ್ಲಿ ತುಂಬ ಮರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹಾಸು ಯಜ್ಞಗಳ ಆಚರಿಸಿ. ಆದ್ದರಿಂದ ಈ ರೀತಿ ಭೋಜನ ಶಿವಭಾವ ಸಂದಿದೆ. ನಾವು ಕೊಟ್ಟಿ ತೊಗೊತ್ತಾನ ಅಂತ ಹೇಳ್ತದೆ. ಅಬುಜ ಜಾಂಡೋದರನು ಲಿಪಿನದಿ ಶಬರಿ ಎಂಜಲನುಂಡ ಗೋಕುಲದ ಅಬಲೆಯರನ್ನು ಹರಿಸಿದನು ಋಷಿಪತ್ನಿಯರು ಕೊಟ್ಟಾನ. ಇಂತಿಂತವ್ರು ಕೊಟ್ಟಿದ್ದನ್ನು ತಗೊಂಡು ಪ್ರಭು ನಾವು ಕೊಟ್ಟಿದ್ದು ತಗೊಂಬಲೇನು? ನಾವು ಅಹಂಕಾರದಿಂದ ಕೊಡ್ತಾ ಇದ್ದೀವ ಅಂದ್ರೆ ಮಯಾ ಸಂಪಾದಿತ ಪದಾರ್ಥ ಅಂತ ಕೊಡ್ತಾ ಇದ್ದೀವ. ಆದ್ದರಿಂದ ದೇವರ ಆ ಕಡೆ ಕಣ್ಣೆತ್ತು ಕೂಡ ಅಂತಲ್ಲ ಸ್ವಾಮಿ. ನೀನು ಕೊಟ್ಟಿದ್ದೀ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನೀನು ಕೊಟ್ಟಿದ್ದೀ ಒಂದು ರೂಪ ಕೊಡ್ತಾ ಇದ್ದೀ ಒಂದು ರೂಪ ತೊಡುತ್ತಾ ಇದ್ದಿ ಅಂತ ಸಾಂಕೇತಿಕನಾದ್ರಿ ಮೊದಲು. ಸಾಂಕೇತ್ಯಂ ಪಾರಿಹಾಸ್ಯಮ್ಮ ಸ್ತೋಭಂ ಹೇಳನ ಮೇವ ವೈಕುಂಠ ನಾಮಗ್ರಹಣ ಅಶೇಷ ಆಧಾರವಿದು ಅಂತ ಹೇಳ್ತಾರೆ ಭಾಗವತದಲ್ಲಿ. ಮೊದಲು ನೀವು ಹೇಗನ್ನೇ ಹೇಳ್ಕೊಡ್ರಿ, ಆಮೇಲೆ ಭಕ್ತಿಯಿಂದ ಅಂದಾಗ ಮೋಕ್ಷವನ್ನೇ ಕೊಡ್ತಾನೆ ದೇವರು. ಅದು ಇನ್ನೇನು ಕೊಡಬೇಕಾದಿಲ್ಲ. ಈ ರೀತಿ ಭೋಜನ ವಿಭೂತಿ ಸಂಧಿ ಪರಮಾತ್ಮ ಎಲ್ಲ ಕಡೆಗೆ ಇದ್ದಾನೆ ಅಂತೇಳಿ. ಹಾಗಾದ್ರೆ ಎಲ್ಲ ಕಡೆಯಿಂದ ನಾವು ಎಷ್ಟು ಕಡೆಗೆ ಅಂತ ನಮಸ್ಕಾರ ಹಾಕ್ಬೇಕು, ಎಷ್ಟು ಕಡೆಗೆ ಅಂತ ಪೂಜೆ ಹಾಕ್ಬೇಕು, ನಮ್ಗೇನು ಬೇರೆ ಕೆಲಸವಿಲ್ಲ ಅಂದ್ರೆ ಅದಕ್ಕೆ ವಿಭೂತಿಯನ್ನು ಹೇಳ್ತಾರೆ. ವಿಭೂತಿ ಅಂತಂದ್ರೆ ಎದ್ದೆದ್ದು ವಿಭೂತಿ ಒಂದು ಸಜಾತೀಯ ವಸ್ತುಗಳಲ್ಲಿ ಒಂದು ವಿಶೇಷವಾದ ಗುಣ ಕಂಡು ಬಂದರೆ ಅಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಉಂಟು. ಹೆಚ್ಚು ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದು ಒಬ್ಬೊಬ್ಬರಲ್ಲಿ ಒಂದು ವಿಷಯವನ್ನು ತಾನು ಹೊರಗೆ ಅಡಿಗೆ ಅಲ್ಲಿ ತನ್ನ ವಿಭೂತ ರೂಪವನ್ನು ತೋರಿಸ್ತಾನೆ. ಪ್ರತಿಮೆಯ ಸಾಲಿಗ್ರಾಮ ಗೋವು ಅಭ್ಯಾಗತ ಅತಿಥಿ ತ್ರಿ ತುಳಸಿ ಪಿಪ್ಪಲ ಯತಿ ವಾನಪ್ರಸ್ಥ ಇವರೆಲ್ಲ ಎಲ್ಲರೂ ಪರಮಾತ್ಮನ ಆವಾಸಕ್ಕೆ ಈಶಾ ವಾಸ್ಯವಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಎಲ್ಲರಲ್ಲಿ ಇದ್ರೂ ಕೂಡ ಕೆಲವರಲ್ಲಿ ವಿಶೇಷ ರೂಪದಿರ್ತಾನೆ. ಅಲ್ಲಿ ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಈ ಭೂತ್ಸೇಂದ್ರನಿಗೆ ಉದ್ದೇಶ ಮಾಡಿ ಪಂಚಮಹಾಯಜ್ಞ ಸಂಧಿ, ಜೀವರು ನರಕದಿಂದ ಸ್ವರ್ಗಲೋಕದಿಂದ ಹೊರಗೆ ಬಂದ ಮೇಲೆ ನೇರವಾಗಿ ತಾಯಿ ಗರ್ಭ ಪ್ರವೇಶ ಮಾಡಲ್ಲ. ಜನನೆ ಪಿತ ಭೂವಾರುದಾಂಬರ ವಿನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ತಿಳಿದು ದಿವಸಗಳೆಂಬ ಸಮಿಧಿಗಳನ್ನು ನಿರಂತರ ಹೋಮಿಸುತ್ತ ಪಾವನಕ್ಕೆ ಪಾವನ ಧರಿಸು ಪರಮನ ಬೇಣಿ. ಮತ್ತು ಪಂಚಾಗ್ನಿಯಲ್ಲಿ ಆಕಾಶ ಮೇಘ ಭೂಮಿ ತಂದೆ ತಾಯಿ ಈ ಐದು ಅಗ್ನಿಗಳಲ್ಲಿ ದೇವರು. ಅಲ್ಲಿಂದ ಬಂದರೆ ಮತ್ತೆ ತಾಯಿ ಗರ್ಭದಲ್ಲಿ ಗರ್ಭವಸ್ತು ಕೋರ್ಬಹುದು. ಅದಕ್ಕೋಸ್ಕರವಾಗಿ ಇದೆಲ್ಲ ಇದಕ್ಕೆಲ್ಲ ಯಾವುದು ಕಾರಣ, ನಾವು ಮಾಡ್ತಕ್ಕಂತಹ ಅಪೇಕ್ಷೆಯ ಕಾರಣ ಅಂತ ಹೇಳಿ. ನಾವೇನು ಅಪೇಕ್ಷೆ ಮಾಡ್ತೀವಿ, ಅಪೇಕ್ಷೆಯಿಂದ ಕಾಮ್ಯ ಕರ್ಮಗಳು ಮಾಡ್ತೀವಿ, ಅದೆಲ್ಲ ಈ ಗರ್ಭವಾಸ ದುಃಖಗಳಿಗೆ ಪಂಚಾಗ್ನಿಯಲ್ಲಿ ಬೇಯುವುದಕ್ಕೆ ಕಾರಣವಾಗ್ತದೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಪಂಚ ಅಲ್ಲಿ ಅಗ್ನಿಕುಂಡ ಯಾವುದು ಅದೆಲ್ಲ ವಿಸ್ತಾರ ಉಪದೇಶ ಮಾಡಿದ್ದಾರೆ. ಇಷ್ಟನೇ ಬಿಟ್ಟು ಇನ್ನು ಮಾತೃಕಾ ಸಂಧಿಯನ್ನು ಉಪದೇಶ ಮಾಡ್ತಾರೆ. ಮಾತೃಕಾ ಸಂಧಿ ಅಂತಕ್ಕಂಥದ್ದೇನು ಅಕ್ಷರಾಭಿಮಾನಿ ದೇವತೆಗಳು, ಅಲ್ಲಿ ಅಕ್ಷರಾಭಿಮಾನಿ ದೇವತೆಗಳು ಪ್ರತಿಯೊಂದು ಕಡೆಗೂ ತಾವು ವ್ಯಾಪ್ತರಾಗಿದ್ದಾರೆ. ವ್ಯಾಪ್ತರಾಗಿ ನಮ್ಮ ದೇಹದಲ್ಲಿ ಅಜ ಆನಂದ ಇಂದ್ರ ಈಶಾ ಇವೆಲ್ಲ ಭಗವತ್ ರೂಪಗಳು. ಅದಕ್ಕೆ ಒಬ್ಬೊಬ್ಬ ವರ್ಣಾಭಿಮಾನಿ ದೇವತೆಗಳು ಇದ್ದಾವೆ. ನಮ್ಮಲ್ಲಿ ಎಲ್ಲ ಸ್ಕ್ಯಾಟರ್ ಆಗಿಬಿಟ್ಟಿದ್ದಾರೆ, ಒಂದು ವ್ಯವಸ್ಥಿತವಾಗಿಲ್ಲ. ಹೇಗೆ ಅಂತಂದ್ರೆ ಈ ಟೈಪ್ರೈಟಿಂಗ್ ಮಿಷನ್ ಅದು ಎ ಒಂದು ಮೀನು ಮೂಲೆ ಒಳಗಿರ್ತಾರೆ, ಬಿ ಒಂದು ಮೂಲೆ ಒಳಗಿರುತ್ತೆ, ಸಿ ಒಂದು ಮೂಲೆ ಒಳಗಿರುತ್ತೆ, ಎ ಬಿ ಸಿ ಡಿ ಕ್ರಮವಾಗಿರಲ್ಲ. ಟೈಪ್ ಮಾಡೋನು ಏನ್ ಮಾಡ್ತಾನೆ, ಒಂದು ಕಾರ್ಡ್ ಅಂತ ಪದ ಓದ್ಬೇಕಾದ್ರೆ ಜಿ ಎಲ್ಲೋ ಇರುತ್ತೆ ಒತ್ತಾನೆ, ಓ ಇನ್ನೊಂದು ಕಡೆಯಲ್ಲೋ ವಿರುದ್ಧ ದಿಕ್ಕನಾಗಿರ್ತದೆ, ಡಿ ಒಂದಿದೆ. ಆದ್ರೆ ಪೇಪರ್ನಾಗೆ ಆಗಲ್ಲ, ಒಂದೇ ಕಡೆ ಸುಂದರವಾಗ್ಬಿಟ್ಟಿತ್ತು. ಅಂದ್ರೆ ಆ ಟೈಪ್ ರೈಟಿಂಗ್ ಮಿಷನ್ ಒಳಗೆ ಇದ್ದಾಗ ನಮ್ಮ ದೇಹದಲ್ಲೂ ಒಂದು ಕಡೆಗೆಲ್ಲ ಸ್ಕ್ಯಾಟರ್ ಆಗಿಬಿಟ್ಟಿದ್ದಾಗ ವರ್ಣಾಭಿಮಾನಿ ದೇವತು ಭಗವಂತ ತಾನಲ್ವಾರು ಇಂಥ ಟೈಪ್ ಮಾಡಿದ್ರು. ಈ ಬಾಯಿಂದ ಏನೋ ವ್ಯವಸ್ಥಿತವಾದ ವರ್ಣ ಪದ ವಾಕ್ಯಗಳು ಬರ್ತಾ ಇದ್ದಾರೆ. ಜನಗಳು ಏನಂತಾರೆ, ಅಪ್ಪ ಪಂಡಿತರು ಒಳ್ಳೆ ವಾಗ್ಮಿಗಳು ವಾಚಾಳಿಗಳು ಅಂತ ಅವ್ರು ಹೋಗದಾಗಲೇ ಇವನು ನಾನು ಹೋಗ್ತಿರ್ತಾನೆ. ನಾನು ಹೋದಷ್ಟು ಕೆಳಗೆ ಬೀಳೋ ಭಯ ಜಾಸ್ತಿ. ಯಾವಾಗಲೂ ನಾವು ಈ ಮಾರ್ಗಿಂದ ಬಿದ್ದಷ್ಟಾಗಲ್ಲ, ಒಂದು ವಿಮಾನದಿಂದ ಕೆಳಗೆ ಬಿದ್ದ ನಮ್ಮ ಗತಿ ಏನಾಗ ಹೋಗಿ ಬರ್ತೀವಿ. ಹಾಗೆ ಮೇಲೆ ಹೋಗ್ತಕ್ಕಂಥದ್ದು ಅಪಾಯವೇ ಯಾವಾಗಲೂ ಕೂಡ. ಆದರೆ ಯಾವಾಗ ಸಾತ್ವಿಕ ರೀತಿಯಿಂದ ಮೇಲೆ ಹೋದಾಗ ಬೀಳುವ ಭಯವಿಲ್ಲ. ಸಾತ್ವಿಕ ರೀತಿಯಲ್ಲೇ ರಜೋ ತಮೋಗುಣದಿಂದ ಮೇಲೆ ಹೋದಾಗ ಮದನ್ಯೋ ಕೋಸ್ತಿ ಜಗದೀಶ್ವರ ಅಂತ ಕೆಳಗೆ ಬೀಳೋ ಭರ್ತ ಜಾಸ್ತಿ ಜಾಸ್ತಿ. ಅದಕ್ಕೋಸ್ಕರವಾಗಿ ಆ ಭಗವಂತ ಅನುಗ್ರಹ ಮಾಡಿ ಇವನ ಬಾಯಿಂದ ವ್ಯವಸ್ಥಿತವಾದ ವರ್ಣ ಪದ ವಾಕ್ಯಗಳನ್ನು ಬರೆಸಬೇಕು ಅಂತ ಅವನು ಮನಸ್ಸು ಮಾಡಿದರೆ, ಅನುಗ್ರಹ ಮಾಡಿದರೆ ಒಳಗಡೆಗೆ ಅದು ಟೈಪ್ ಮಾಡ್ತೀನಿ. ಅವನು ಟೈಪ್ ಮಾಡಿದ್ದು ಬಾಯಿಗಳು ಬರ್ತಾನೆ ಅಕ್ಕೆ ಹೊತ್ತಿನ ಆ ಬಾಯಿಗಳು ಬಂದಿದ್ದ ನಾನೇ ಪಂಡಿತ ಅಂತ ತಿಳ್ಕೊಂಡ್ರೆ ಒಳ್ಳೆ ಹಾಡು ಹೇಳ್ತಿರ್ತಾನೆ, ಒಳ್ಳೆ ಲೌಡ್ ಸ್ಪೀಕರ್ ಅಂತ ನಿಂತ್ಕೊಂಡು ಕೇಳ್ತಿರ್ತಾನೆ, ಮೈ ಮರೆತು ಬರ್ತಾನೆ ಹಾಡಿಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಅಲ್ಲೊಂದು ಸ್ಟೂಲ್ ತಗೊಂಬಂದು ಒಂದು 10 ರೂಪಾಯಿ ಕೊಟ್ಟು ಹೂವಿನ ಹಾರ ತಂದು ಆ ಲೌಡ್ ಸ್ಪೀಕರಿಗೆ ಹಾಕಿದ್ರೆ ಜನ ನಗ್ತಾರೇ ಇಲ್ಲ. ಯಾಕೋ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅದು ಅಯ್ಯೋ ದಡ್ಡ ಅದೆಲ್ಲ ಹೇಳ್ತಾ ಇರೋದು ನೀನು ಅಷ್ಟು ಹಾಕ್ಬೇಕು ಅಂತ ಅಪೇಕ್ಷಿದೆ. ಅಲ್ಲಿ ಎಲ್ಲೋ ದೂರದಲ್ಲಿ ಮೈಕ್ ಎದುರು ಅವ್ರಿಗೆ ಹಾಕು ಅಂತ ಹೇಳ್ತೀವಿ ನಾವು. ಹಾಗೆ ನಾವು ಇಲ್ಲಿ ಹೊರಗಿರೋ ವ್ಯಕ್ತಿಗಳು ಹೊಗಳು ಬಿಡ್ತೀವಿ ಮುಂದೋಗ್ತು. ಒಳಗೆ ನಿಂತುಕೊಂಡು ಮಾಡಿದ ಭಗವಂತನ ಸ್ಮರಣೆ ಅವ್ರು ಹೇಳೋರಿಗೂ ಇರಲ್ಲ, ಹೇಳೋರಿಗೆ ಇರಲ್ಲ ಅಂದ್ರೆ ಕೇಳೋರ್ಗೆ ಇನ್ನೆಲ್ಲಿ ಬರಬೇಕು. ಅದಕ್ಕೋಸ್ಕರವಾಗಿ ತತ್ರ ತತ್ರ ಸ್ಥಿತಿಯೋಗಿಟ್ಟು ಈ ವಿಷಯವನ್ನ ಯಾವ್ಯಾವ ದಳದಲ್ಲಿ ಯಾವ್ಯಾವ ವರ್ಣಾಭಿಮಾನಿ ದೇವತರು ಭಗವದ್ ರೂಪಗಳಿದ್ದಾವೆ ಯಮೇವೇಶವರು ನಿಂತೇ ತೇನ ಲಭ್ಯ ಅವನ ಅನುಗ್ರಹ ಮಾಡಿ ನುಡಿಸ್ಬೇಕಷ್ಟೇ ಹೊರತು ಅವನ ಅನುಗ್ರಹವಿಲ್ಲದೆ ಹೋದ್ರೆ ನಮ್ಮಿಂದ ಒಂದು ಮಾತಾಡ್ಲಿಕ್ಕೆ ಬರಲ್ಲ. ಗ್ರಂಥ ಪ್ರವಿಷ್ಠ ಧ್ರುವರಾಜ ಸ್ತೋತ್ರ ಮಾಡಲಿಕ್ಕೆ ಬರಲಿಲ್ಲ. ಹೋಗದವಾಗ ನೋಡಿದ ಪರಮಾತ್ಮ ಅಯ್ಯೋ ಪಾಪ ಕಣ್ಣ ನೀರು ಸುರಿತಾ ಇದೆ ಸ್ತೋತ್ರ ಮಾಡಲಿಕ್ಕೆ ಆಯ್ತು ವಿದ್ಯಾಭ್ಯಾಸವಿಲ್ಲ. ಯಾವಾಗ ತಾನು ಶಂಖವನ್ನ ಕಲ್ಲಕ್ಕೆ ಸ್ಪರ್ಶ ಮಾಡಿದ, ಸ್ಪರ್ಶ ಮಾಡಿ ಒಳಗೆ ಪ್ರವೇಶ ಮಾಡಿದ, ಪ್ರವೇಶ ಮಾಡ್ತಿರ್ಲಿಕ್ಕೇನೆ ಎಲ್ಲ ಒಳಗಿದ್ದಿದ್ದೆಲ್ಲ ಹೊರಗೆ ಬಂತು. ಸ್ತೋತ್ರ ಮಾಡ್ತೀವಿ ಗ್ರಂಥ ಪ್ರವಿಶ್ಚ ಮಮ ವಾಸ ಇಮಾಂ ಪ್ರಸುಪ್ತಾಂ ಅಂತ ಹೇಳಿ ಈ ರೀತಿ ಇರ್ತಕ್ಕಂಥದ್ದು. ಅದಾದ್ಮೇಲೆ ಜೀವ ಪ್ರಕರಣ ಸಂಧಿ, ನಾವಿಷ್ಟೆಲ್ಲ ಹೊರಗೆ ಉರಿತಾ ಇದ್ದೀವಲ್ಲ, ನಾವು ಎಷ್ಟಿದ್ದೇನೆ ಅಂತ ಹೇಳ್ಕೋಬೇಕು. ನಾವು ನಮ್ಮ ಸ್ವರೂಪ ನಮಗೆ ಸಾಮಾನ್ಯವಾಗಿ ಅರ್ಥವಾಗಿತ್ತು. ನಾವು ಅದಕ್ಕೆ ಹೇಳ್ತಾನೆ ಮುಚುಗುಂದ ರಾಜ ಹೇಳ್ತಾನೆ, ಸ್ವಾಮಿ ರಾಜ್ಯ ಕೊಡ್ತೀನಿ ಕೋಶ ಕೊಡ್ತೀನಿ ಎಂದ ಕೃಷ್ಣದಾರ ಸ್ವಾಮಿ. ನಾನು ಹಿಂದೆ ನಾನು ಎಲ್ಲ ನಿರ್ದಿತ್ಯ ದಿಕ್ಕಕ್ಕೆ ಮಭೂತ ಪೂರ್ವ ಅಂತ ಹೇಳ್ತ ಎಲ್ಲಾ ದಿಕ್ಕುಗಳು ಯುದ್ಧಕ್ಕೆ ಹೋದೆ, ಎಲ್ಲಾರನ್ನೂ ಗೆದ್ದು ಬಿಟ್ಟೆ. ಸವರಾಜ ವಂದಿತ ಸಿಂಹಾಸ್ಮೆಯ ಕೂತ್ಕೊಂಡಾಗ ಎಲ್ಲಾ ರಾಜ ಮಹಾರಾಜರು ಬಂದು ತಮ್ಮ ಕಿರೀಟ ಮಿಂಟು ನನ್ನ ಪಾದ ಮೇಲೆ ನಮಸ್ಕಾರ ಮಾಡ. ಅಪ್ಪ ನಾನು ಎಂಥ ಸಮರ್ಥನಾನು. ಅದೇ ಅಲ್ಲಿ ಹೊರಗತ್ತು ಮನೆಯೊಳಗೆ ಬಂದೆ ನಾನು ಅಲ್ಲಿರ್ತಕ್ಕಂತಹ ಏಕಾಂತದಲ್ಲಿ ಕ್ರೀಡಾ ಮೃಗ ಪುರುಷ ಈಶದೆ ಎಂದು ಮುಚ್ಚಿಕೊಂಡ ರಾಜ. ಒಬ್ಬ ಜಿಂಕಿ ಇದ್ದ ಸ್ವಾಮಿ, ಆರೋ ಜಿಂಕಿ ಇದ್ದಾಗೆ ಕೂಡು ಅಂದ್ರೆ ಕೂಡು, ನಿಲ್ಲು ಅಂದ್ರೆ ನಿಲ್ಲು, ಹೀಗಾಗಿಬಿಟ್ಟಿದ್ದೆ ಸ್ವಾಮಿ ನಾನು ಅಂತಂದಾಗ ಹೊರಗಡೆಗೆ ನಮ್ಮ ವೃತ್ತ ಬೇಕಾದಷ್ಟು, ಒಳಗಡೆ ನಮ್ಮನ್ನು ಕೇಳೋರೇ ಇಲ್ಲ, ತುಂಬಿದ ಊರೊಳಗೆ ಉಳ್ಳಿಯ ಮಾರುವನಂತೆ ಹೇಳ್ತು ವಿಜಯದಾಸು. ಸಂದರಿಸಿಕೊಂಡಿಬ್ಬರು ಜೀವ ಒಳಗೆ ಎಲ್ಲಿ ಒಂದು ಆ ಕಲ್ಕತ್ತಾದಂತಹ ಒಂದು ಕ್ರೌಡೆಡ್ ಸಿಟಿ ಒಳಗೆ ಒಬ್ಬ ಹಳ್ಳಿಯವನ ತಲೆಯ ಮೇಲೆ ಒಂದು ಸಣ್ಣ ಪುಟ್ಟಿ ಒಳಗೆ ನೀರುಳ್ಳು ಇಟ್ಕೊಂಡು ಮಾತಾಡೋದು ಯಾರು ಕೇಳಬೇಕು ಕರ್ಕಸ್ತಿದ್ದಾನೆ. ಹಾಗೆ ಒಳಗೆ ಕುದುರೆ ಬಾಲದ ಕೊನೆಯ ಕೂದಲು ತುದಿಯು ಭಾಗವ ಮಾಡಿರ್ತಾರೆ, ಕುದುರೆ ಬಾಲದ ಕೊನೆಯ ಕೂದಲನ್ನು ತೆಗೆದುಕೊಂಡು ಅದನ್ನು 10,000 ಭಾಗ ಮಾಡಿದರೆ ಅದರ ಒಂದು ಭಾಗ ಎಷ್ಟು, ಅಷ್ಟೇ ಅಷ್ಟೇ ಜೀವ ಅಂತ ಇದ್ದಾರೆ. ಮಧುರ ಬರ್ರಿ, ಯಾವಾಗ ಬಂದೆ ನೀವು ನೋಡ್ಲಿ, ಬರ್ರಿ ಕೈ ಬರ್ರಿ, ನಾನು ನೋಡ್ಲಿಲ್ಲ. ಈ ರೀತಿ ಇರ್ತಕ್ಕಂತ ಕುದುರೆ ಬಾಲದ ಕೊನೆಯ ಕೂದಲ ತುದಿಯು ಭಾಗವ ಮಾಡಿ ಕೊನೆಯ ಭಾಗ ತೆಗೆದುಕೊಂಡು 10,000 ಭಾಗ ಮಾಡಿದ್ರೆ ಅದರ ಒಂದು ಭಾಗ ಎಷ್ಟು, ಅಷ್ಟಿದ್ದಾನೆ ಜೀವ ಅಂದಾಗ ಅದರೊಬ್ಬ ಜೀವನ ಎಷ್ಟಿದ್ದಾನೆ ಅಂತ ಹೇಳ್ಬೋದು ನಾವು. ಅದಕ್ಕೋಸ್ಕರವಾಗಿ ಈ ರೀತಿ ಹೇಳಿಬಿಟ್ಟು ಇನ್ನ ಆತ್ಮ ಸರ್ವ ಪ್ರತೀಕ ಸಂಧಿ, ಪರಮಾತ್ಮನಿಗೆ ಎಲ್ಲ ಪ್ರತಿನಿಧಿ ಯಾರು ಅದಕ್ಕೆ ಹೇಳ್ತಾರೆ. ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪದು ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ, ಶ್ರೀಶೆಯ ಜಡ ಪ್ರತಿಮೆ ಎನಿಪದು ಮಾಸದೊಮ್ಮೆದ ಸನ್ನಿಧಾನವು ವಾಸವಾದಿಯ ನಿತ್ಯ ಸಾಲಿಗ್ರಾಮದಂತಾರೆ. ಸಾಲಿಗ್ರಾಮದಲ್ಲಿ ಬೀದಿಯಲ್ಲಿರೋ ಜ್ಞಾನಿಗೆ ಬೀದಿಯಲ್ಲಿ ಬಿದ್ದಿರೋ ಒಂದು ಕಲ್ಲಿನಲ್ಲೂ ಸಾಲಿಗ್ರಾಮದಂತೆ ಸನ್ನಿಧಾನ ಕಾಣಿಸುತ್ತಾನೆ. ಮೇದಿನಿಯ ಮೇಲುಳ್ಳ ಪುಷ್ಪಾದೋದಕಗಳೆಲ್ಲ ಅಮರತೀರ್ಥವು ಪಾದ ಪಾತ್ರಿ ಧನಾತಳನೆ ಸುಕ್ಷೇತ್ರ ಜೀವಗಳ ಶ್ರೀಧನ ಪ್ರತಿಮೆಗಳು ಇವರುಂಬೋದನೆವ ನೈವೇದ್ಯ ನಿತ್ಯದಿ ಹಾಗೆ. ಇದು ಜ್ಞಾನಿಗಳ ಲಕ್ಷಣ. ಅವರಿಗೋಸ್ಕರವಾಗಿ ಏನು ಸಾಧನದ ಬಗೆ ಕಾಣೆ ನೆನ್ನಬಹುದು ಅಂತ ತಿಳ್ಕೊಂಡು ಹೇಳ್ತಾ ಇದೆ. ಎಲ್ಲಾ ಭಗವಂತನ ಅವಾಸಿಟ್ಟು ಯೋಗ್ಯವಾಗಿರ್ತಕ್ಕಂಥದ್ದು, ಎಲ್ಲದರಲ್ಲೂ ಭಗವಂತ ಇದ್ದಾನೆ. ನಮಸ್ಕಾರ ಮಾಡ್ತಕ್ಕಂಥವು ಕೆಲವು ದೇಹದಿಂದ ಮಾನಸಿಕವಾದ ನಮಸ್ಕಾರ ಮಾಡ್ತಕ್ಕಂತಹ ಕೆಲವು ಸ್ಥಾನಗಳು, ಹೀಗೆಲ್ಲ ಅದರಲ್ಲಿ ತಾರತಮ್ಯ ಆಗಿರುತ್ತೋ ಅಂತೂ ಎಲ್ಲರಿಗೂ ಕೂಡ ಇರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರ. ಅದಕ್ಕೆ ನಾವು ಎಲ್ಲ ಕಡೆ ಹಾಕಲ್ಲಂತ ಆಗಲ್ಲ. ನಮಗೆ ವಾಸನಾಥ ವಾಸುದೇವೋಸಿ ವಾಸದಂತೆ ಜಗತ್ತೇಯಂ ಸರ್ವಭೂತ ನಿವಾಸೋಸಿ ಶ್ರೀ ವಾಸು. ಸಂಧ್ಯಾವನ್ನೊಳಗಾದ್ರೆ ಹೇಳಿ ನಿಂತಾದ್ರೆ ನಮಗೆ ಹೇಳ್ತೀವಿ ಗಿಳಿಪಾಠ ಅಷ್ಟೇ. ಇದರ ಅನುಸಂಧಾನ ಇಲ್ಲ, ಯಾತ್ರಿರಲಿಲ್ಲ, ಎಂದೋ ಗುರುವಿದ್ದ ಘಟ್ ಮಾಡ್ಕೊಂಡ್ಬಿಡ್ತೀವಿ. ಸಂಧ್ಯಾವನ್ನು ಪೂರ್ತಿರ್ಲಿಕ್ಕೆ ಟೇಪ್ ಆನ್ ಮಾಡಿಬಿಡ್ತೀವಿ, ಟೇಪ್ ಆನ್ ಮಾಡಿಬಿಡ್ತೀವಿ, ಕೈ ಕೆಲಸ ಮಾಡ್ತಿರ್ತದೆ ಸಂಧ್ಯಾವನ್ನೇ ಮಾಡಿ. ಏನು ಮಾಡಿದ್ರಿ ಸಂಧ್ಯಾವಂದಿನಿ ಅಲ್ಲಿ ಏನ್ ಗೊತ್ತಿಲ್ಲ, ಮಂತ್ರ ಹೇಳಿಕೊಂಡೆ ಮಾಡಿ. ಅದಕ್ಕೆ ಅಂದ್ರು ನಜನೆ ಮಾಜ್ಜನಂ ಸಂಧ್ಯಾ ನ ಮಂತ್ರೋಚ್ಚಾರಣಾದಿವಿ ಸಂಧೀಯತೆ ಪರಬ್ರಹ್ಮ ಸಾ ಸಂಧ್ಯೆ ತವಿದಿ ಅಂತಿಂತ ಆಚಾರ್ಯರ ಮಾತು. ಅದಕ್ಕೋಸ್ಕರವಾಗಿ ಈ ರೀತಿಯ ಸರ್ವ ಪ್ರತೀಕ ಎಲ್ಲವೂ ಭಗವಂತನ ವಾಸಕ್ಕೆ ಯೋಗ್ಯವಾದ ಪ್ರತಿಮೆಗಳು. ಹೌದು, ಹಾಗೆ ಇಷ್ಟೆಲ್ಲ ಗುಡಿಗಳು ಯಾಕೆ ಕಟ್ಟಬೇಕು, ಇಷ್ಟೆಲ್ಲ ಪೂಜಾದಿಗಳು ಯಾಕೆ ಮಾಡಬೇಕು, ಅದು ಕಾಮನ ಯಾಕೆ ಮಾಡಬೇಕು ಅಂದ್ರೆ ಅಲ್ಲಿ ಹೋದಾಗನ್ನ ದೇವರ ಜ್ಞಾಪಕ ಬರಲಿ ಅಂತ ಅಷ್ಟು. ದೇವರಿಗೆ ಯದಿ ತತ್ ಸ್ಮಾರಕ ವಿಷ್ಣೋ ವಿದ್ಯಾ ಸಾತ್ವಿಕ ಮೇವತ್ತೊಂದು ಆಚಾರ ಭಾವ, ಯಾವುದರಿಂದ ಭಗವಂತನ ಸ್ಮರಣ ಅದೇ ಸಾತ್ವಿಕ ವಿದ್ಯಾ ಅಂದ್ಬಿಟ್ಟು. ನಾಮಸ್ವಾಮಿ ತಯಾ ತಸ್ಯ ಸ್ಮರಣಂ ಜಾಯತೆ ಯಥಾ ಭಾಗವತ ಷಟ್ ತಾತ್ಪರ್ಯ. ಪ್ರಸಿದ್ಧವಾದ ರಾಮಕೃಷ್ಣಾದಿ ನಾಮಗಳೇ ಆಗಬೇಕು ಅಂತಲ್ಲ ಭಗವಂತನ ಜ್ಞಾಪಕಕ್ಕೆ. ಅಲ್ಲಿ ಹಂದಿಯನ್ನು ನೋಡಿದ್ವಿ, ವರಾಹ ರೂಪಿಯಾದ ಪರಮಾತ್ಮ ಜ್ಞಾಪಕಕ್ಕೆ ಬಂದ. ಮೀನನ್ನು ನೋಡಿದ್ವಿ, ಸ್ವಾಮಿ ಮತ್ಸ್ಯರೂಪವನ್ನು ಸ್ವೀಕಾರ ಮಾಡಿ ಸತ್ಯವ್ರತರಾಜನ ಉದ್ಧಾರ ಮಾಡಿದ್ನಲ್ಲೇ. ಕಂಬವನ್ನು ನೋಡಿದ್ವಿ, ಅದಕ್ಕೆ ಕಂಬವೇ ಇರಲಿ ಈಗ ಮನೆಗೆ, ಯಾಕೆ ನರಸಿಂಹದೇವರ ಜ್ಞಾಪಕ ಬರೋದೇ ಬೇಡ, ಯಾಕೆ ಭಯ. ಉಗ್ರಂ ವೀರಂ ಮಹಾಯುಕ್ತಂ ಜಲಂತಂ ಸರ್ವೋತ್ತಮ ಮುಖಂ. ಅದಕ್ಕೆ ಕಂಬ ನೋಡಿದಾಗ ನರಸಿಂಹದೇವರ ಜ್ಞಾಪಕ ಬರಲಿ ಅಂತೀವಿ. ಕಂಬಗಳೇ ಇದೆ ಅಂತ ನರಸಿಂಹದೇವರ ಜ್ಞಾಪಕ ಎಲ್ಲಿ ಬರಬೇಕು, ಹಾಗಾಗಿ ಗೋಡಿಯಿಂದ ಬರಲಿ, ಗೋಡಿಯಿಂದನೂ ಬರ್ತಾನೆ, ಕಂಬದಿಂದನೂ ಬರ್ತಾನೆ, ಸರ್ವತ್ರ ಯದಿ ಸಸರ್ವತ್ರ ಅಂತ ಹೇಳಿದ್ದಾನೆ. ಆದ್ದರಿಂದ ಅಷ್ಟೇ ಸ್ತಂಭೇನ ದುಸ್ಥಿತಿ, ನೀ ಮೂಢ ನೀ ಕಾಣಿಸ್ತಾ ಇಲ್ಲ ಅಂತೇಳಿ. ಅದು ಅದಾದ ಮೇಲೆ ತಾನು ಮೀನಾದ, ಹಂದಿಯಾದ, ತಾನು ಕುದುರೆಯಾದ, ಅದನ್ನ ಕನಕದಾಸರಲ್ಲಿ ನಾಯಿಯಾಗಿ ಬಂದ. ಡೊಂಕು ಬಾಲದ ನಾಯಕರೇ ನೀವೇನೇನು ಊಟ, ಭಗವಂತ ಯಾಕಿಷ್ಟು ಯಾಕೆ ಸೃಷ್ಟಿ ಮಾಡಿದ ಅಂತ ಕೇಳಿದ್ದಾರೆ ಏಕಾದಶಿ ಸ್ತಂಭದಲ್ಲಿ. ಸ್ವಮಾತ್ರ ಆತ್ಮ ಪ್ರಸಿದ್ಧಿ ಅಂತ ಹೇಳಿದ್ದಾರೆ. ತನ್ನನ್ನು ತಾನು ಜಗತ್ತಿಗೆ ಪ್ರಕಟ ಮಾಡಿಕೊಳ್ಳುವುದಕ್ಕೂ ಸೃಷ್ಟಿ ಮಾಡಿದ್ದಾನೆ. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಸತೆ ಪ್ರತಿಮಾಗಳಾದ ಎಷ್ಟು ಸಂಸ್ಕಾರ ಆಗಬೇಕು, ಧಾನ್ಯಾದಿವಾಸ, ಜಲಾದಿವಾಸ, ವಸ್ತ್ರಾದಿವಾಸ, ಆವಾಸ, ಈ ವಾಸ, 28 ವಾಸಗಳ ಮಾಡಿದ ಮೇಲೆ ಆಮೇಲೆ ಪ್ರತಿಮಾನ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಮಂತ್ರಿಗಳು ಹೇಳಿ ಪ್ರತಿಷ್ಠೆ ಮಾಡಿ. ಆದ ಭಗವಂತನ ಸನ್ನಿಧಾನ ಈ ಎಲ್ಲರಲ್ಲಿ ಯಾವ ಆವಾಹನೆ ಬೇಕಿಲ್ಲ, ವಿಸರ್ಜನೆ ಅಂತೂ ಇಲ್ಲೇ ಇಲ್ಲ, ಸರ್ವದಾ ಜಾಗೃತನಾಗಿದ್ದಾನೆ. ಎಲ್ಲಿ ಜಾಗೃತನಾಗಿರುವ ಭಗವಂತನು ಪಾಸಿನ ಅಲ್ಲಿ ಮಾಡ್ತಾ ಇಲ್ಲ, ಒಳಗೆ ಕೂತ್ಕೊಂಡು ಪೂಜಿವ. ಅದನ್ನಿಂದ ಕಪಿಲ ದೇವರು ಅಮ್ಮ ಅಹಂ ಸರ್ವೇಶು ಭೂತೇಶು ಭೂತಾತ್ಮಾವಸ್ಥಿತ ಸದಾ ತಮ್ಮ ಅವಜ್ಞಾಯ ಮಾಂ ಮರ್ತ್ಯ ಕುರ್ತಿ ಅರ್ಚ ಉದಂಬರಂ. ನಾನು ಎಲ್ಲ ಪ್ರಾಣಿಗಳಲ್ಲಿದ್ದೇನಮ್ಮ, ಅಲ್ಲಿರುವ ನನ್ನನ್ನು ತಿರಸ್ಕಾರ ಮಾಡಿ ಒಳಗೆ ಕೂತ್ಕೊಂಡು ಪೂಜಾ ಮಾಡ್ತಾರೆ ಅದು ವಿಡಂಬನ, ನನಗಷ್ಟು ಪ್ರೀತಿಯಲ್ಲಮ್ಮ. ಯಾಕೆ ಅಂದ್ರೆ ಹೆಂಡತಿ ಮಕ್ಕಳು ಎಲ್ಲಾರನ್ನು ಬೈದು ಬಿಟ್ಟು ಒಬ್ಬ ಯಜಮಾನನೊಬ್ಬನು ಹೊಗಳು ಬಿಟ್ಟರೆ ಯಜಮಾನ ಪ್ರೀತಿ ಆಗ್ತದೆ. ಹಾಗೆ ಎಲ್ಲ ಕಡೆಗೆ ದೇವರನ್ನು ತಿರಸ್ಕಾರ ಮಾಡಿ ಆ ಜಡ ಪ್ರತಿಮಾದಲ್ಲಿ ದೇವರನ್ನು ಕಾಣ್ತೀವಿ. ಅದಕ್ಕೆ ಆಚಾರ್ಯರು ಪ್ರತಿಮಾ ಸ್ವಪ್ರಬುದ್ಧಾನ ಸರ್ವತ್ರ ವಿಜಿತಾತ್ಮನ, ಪ್ರತಿಮೆಯಲ್ಲೇ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ಅಪ್ರಬುದ್ಧ ಅಪ್ರಬುದ್ಧ ಸರ್ವತ್ರ ವಿಜಿತಾತ್ಮನ ಅಂದ್ರೆ ವಿಜಿತಾತ್ಮನ ನಾವು ಪಂಡಿತರೆಲ್ಲ ಜ್ಞಾನ ಅಲ್ಲ, ವಿಜಿತ ಅಂದ್ರೆ ಏನು, ಎಲ್ಲ ವಸ್ತುವಿನಲ್ಲೂ ಭಗವಂತ ಇದ್ದಾನೆ. ಕರೆಂಟ್ ಎಲ್ಲೆಲ್ಲಿ ಲೈನ್ ಹೋದ್ರೆ ಅಲ್ಲೆಲ್ಲ ಕರೆಂಟ್ ಅದೇ ನಾವು ತಿಳ್ಕೊತೀವೋ ಇಲ್ಲೋ, ಏ ಅಪ್ಪಿ ತಪ್ಪಿ ಮುಟ್ತೀವಿ ನಾವು ಇಲ್ಲ. ಇದೇನು ಹೈ ವೋಲ್ಟೇಜ್ ಅಲ್ಲ ಲೋ ವೋಲ್ಟೇಜ್ ಅಂತ, ಲೋ ವೋಲ್ಟೇಜ್ ಮುಟ್ಟಲ್ಲ ನಾವು. ಯಾಕೆ, ಅದು ನಮ್ಮ ಪ್ರಾಣಕ್ಕೆ ಹಾಗ ಭಗವಂತ ಎಲ್ಲ ಕಡೆಗಿದ್ದಾಗಿಟ್ಟ ಮಾನಸಿಕವಾದ ಕ್ರಿಯೆಗೆ ಎಲ್ಲರೂ ಅಧಿಕಾರಿಗಳು. ಕಿರಾತ ಹೂಣಾಂದ್ರ ಹುಲಿಂದ ಪುಲ್ಕಸ, ಅದಕ್ಕೆ ಬ್ರಾಹ್ಮಣನೇ ಆಗ್ಬೇಕು ವೈಷ್ಣವನೇ ಆಗ್ಬೇಕು, ಏನಿಲ್ಲ ಪರಮಾತ್ಮನ ಸ್ಮರಣೆ ಎಲ್ಲರೂ ಅಧಿಕಾರಿಗಳು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಹೇಳ್ಬಿಟ್ಟು ಧ್ಯಾನ ಪ್ರಕ್ರಿಯಾಸನ ಧ್ಯಾನ ಪರಮಾತ್ಮನ ಸ್ಮರಣೆ ಮಾಡ್ತಾ ಇದ್ದ ಪರಿಸ್ಥಿತಿ ಉಳಿಕೆಯವರು ಏನ್ ಮಾಡ್ತಾರೆ ಅಂತ ಜಗನ್ನಾಥದಾಸರು. ಶ್ರೀನಂದ್ರಿ ಸರೋಜ ಯುವರ ಏಕಾದಶ ಸ್ಥಾನದೊಳಗಿಟ್ಟು ಆದರದಿ ಸಂಸ್ಥಿತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತ ಆದಿವ್ಯಾಧಿಗಳ ಪರಿಹರಿಸುತ್ತವರನ್ನು ಕಾದುಕೊಂಡಿರ ಎಲ್ಲವೊಂದಾಗೀಶನಾಗ್ಯ ಆವ ಪರಬೊಮ್ಮನತಿ ವಿಮಲಾಂಗಾವ ಬದ್ಧರು ಎಂದರಿತ ರಾಜೀವ ಭವ ಮೊದಲಾದವರನ್ನು ಅನುದಿನದೆ ಹರಿಪದವ ಸೇವಿ ಪರಿ ಅನುಕೂಲನಲ್ಲದೆ ತಾವು ಇವರನ್ನು ತಿಳಿಸಬಲ್ಲರೆ ಶ್ರೀವಿಲಾಸಾಸ್ಪದನ ದಾಸರ ಗುಂಟೆ ಅಪ್ಪದೇವು. ನಾವೇನ್ ಮಾಡ್ತೀವಿ, ಕರೆಂಟ್ ದುಡ್ಡು ಕೊಟ್ಟಿಲ್ಲ ಸ್ವಿಚ್ ತೋತ್ತಾನೇ ಹೋಗ್ತಿರ್ತೀವಿ ನಾವು, ಹ್ಯಾಗ ಹತ್ಬೇಕದು? ಕರೆಂಟ್ ಒಂದು ಡಿಸ್ಕನೆಕ್ಷನ್ ಮಾಡಿಬಿಟ್ಟಾನೆ, ಕರೆಂಟ್ ದುಡ್ಡು ಕೊಟ್ಟಿಲ್ಲ ಸ್ವಿಚ್ ಒತ್ತಿ ಒಂದು ಬರಲ್ಲ. ಹಾಗ ನಾವು ಭಗವಂತನಿಗೆ ಬೇರು ನೀರುಂಡಾದ ಗಣಿಯಲ್ಲಿ ಮೂರು ಹೊದೆ ಶಾಖೋಪಶಾಖೆಗಳು ದೇವತೆಗಳಾಗಲಿ ನವಗ್ರಹಗಳು ಯಾರೂ ಸ್ವತಂತ್ರರಲ್ಲ. ಯಾರ್ಯಾರ್ಯಾರ್ಯಾರು ಸ್ವತಂತ್ರರಲ್ಲ, ಸಕಲ ಗ್ರಹ ಬಲ ನೀನು ಸರಸಿದಾಕ್ಷ ನಮ್ಮ ನಮ್ಮ ಕರ್ಮಾನುಸಾರವಾಗಿ ಆ ನವಗ್ರಹಗಳಿಗೆ ಫಲ ಕೊಡ್ತಾನೆ. ಅವನು ಪ್ರೀತಿಯನಾಗಿಬಿಟ್ಟೆ ಒಳ್ಳೇದೇ ಹರಿಸ್ತಾನೆ, ಅವನು ಪ್ರೀತಿಯನಾಗಿಬಿಟ್ಟೆ ಒಳ್ಳೇದೇ ಹರಿಸ್ತಾನೆ. ಹಾಗೆ ನಾವು ಅವನನ್ನ ಪ್ರೀತಿ ಪಡಿಸ್ತೇನೆ, ಉಳಿಕೆಯವನ್ನ ಪ್ರೀತಿ ಪಡಿಸ್ಲಿಕ್ಕೆ ಹೋಗ್ತೀವಿ. ದೇವರು ಏನ್ ಮಾಡ್ತಾನೆ, ದೇವ್ರು ಇವರೇ ಮೊದಲು ಫಲ ಕೊಡಲ್ಲ. ಈಗ ನಾವಾದ್ರೆ ನಮ್ಮಲ್ಲಿ ಇಲ್ಲದೇ ಇದ್ದ ಗುಣಗಳನ್ನು ಬಿಟ್ಬಿಟ್ಟು ಯಾರೋ ದೊಡ್ಡವರು ಹೋಲಿಸಿ ಹೊಗಳ್ಬಿಟ್ಟು ಸಂತೋಷ ಅದೇ ನನ್ನ ಯೋಗ್ಯತೆ ಏನು ಅವ್ರ ಯೋಗ್ಯತೆ ಏನು, ನಾವು ಅದನ್ನು ವಿವೇಚನೆ ಮಾಡೋದೆಲ್ಲ ಉಬ್ಬಿ ಬಿಡ್ತೀವಿ. ಆದ್ರೆ ದೇವತೆಗಳು ಹಾಗೆ ಅಂತೀವಿ, ಪರಮಾತ್ಮನ ಬಿಟ್ಟು ದೇವತೆಗಳನ್ನ ಉಪಾಸನೆ ಮಾಡದೆ ದೇವತೆಗಳು ಸ್ವೀಕಾರ ಮಾಡೋದೇ ಇದೆ, ಮೂರ್ಖ ಅಂದ್ಬಿಡ್ತಾರೆ. ಆದ್ರಿಂದ ನಾವು ಇವ್ರು ಸಿಟ್ಟಾಗ್ತಾರೆ ಅಂತ ತಿಳ್ಕೊತೀವಿ ದೇವತೆಗಳು ಎಂದಲ್ಲ, ಅಂತಹ ಅಜ್ಞಾನಿಗಳೇನು ದೇವತೆಗಳು. ನಮ್ಮ ಹಾಗೆ ನಾವನ್ನು ಇಲ್ಲೇ ಇದ್ದುಕೊಳ್ಳ ಹೊಗಳಿದ್ರು ಪೃಥ್ವಿ ಚಕ್ರವರ್ತಿ ಹೇಳಿದ್ದಾನೆ, ಯಾಕೆ ಹೊಗಳುತ್ತೀರೋ ನೀವು ನನ್ನ, ನಿಮ್ಗೆ ಹೊಗಳಬೇಕು ಅಂದ್ರೆ ಇಷ್ಟೇ ಇದ್ರೆ ದೇವರು ಹೊಗಳ ಅನಂತಾನಂತ ಗುಣ ಪರಿಪೂರ್ಣ ಸ್ವಾಮಿ ನನ್ನಲ್ಲಿ ಏನ್ ಗುಣ ಅದೇ ಅಂತ ಹೇಳಿದ್ದೀರಿ, ನಾನು ಈಗ ಹುಟ್ಟಿ ಬಂದಿರಪ್ಪ ಇನ್ನು ನನ್ನ ಗುಣ ನಮಗ ಅವೆಲ್ಲ ಗೊತ್ತಿಲ್ಲ, ಗುಣ ಅದೋ ಅವಗುಣ ಅದೋ ಗೊತ್ತಿಲ್ಲ, ಹೊಗಳೋದು ನಮ್ಮ ಕೆಲಸ. ಯಾಕೆ ಸಂಬಳ ಕೊಡ್ತಾರೆ ಅದಕ್ಕೊಂದು ಹೊಟ್ಟೆಗೋಸುಗ ಭ್ರಷ್ಟ ಜನರ ಸ್ತುತಿಸಿ ನೀನು ಕೆಟ್ಟು ಹೋಗಲಿ ಬೇಡ ಒಂದು ವಿಜಯದಾಸರು ದೇವರ ಹೊಗಳು ಎಲ್ಲರಿಗೂ ಪ್ರೇರಣೆ ಮಾಡಿಕೊಡ್ತಕ್ಕಂಥವ್ ನಮನೇನೆ. ಕೊಡ್ಲಿಕ್ಕೆ ಒಬ್ಬರು ಸ್ವತಂತ್ರರಲ್ಲ, ತಗೊಳ್ಳಿಕ್ಕೂ ಒಬ್ಬರು ಸ್ವತಂತ್ರ ಇಲ್ಲ, ಭಗವಂತನ ಪ್ರೇರಣೆಯಿಂದ ನಮಗೆಲ್ಲರೂ ಕೊಡಬೇಕು. ಒಬ್ಬರು ಒಂದು ಕಾಸು ಕೊಡಬೇಕಾದ್ರೆ ಅವರು ಸ್ವತಂತ್ರ ಇಲ್ಲ, ಭಗವಂತ ನಿಂತುಕೊಂಡು ಪ್ರೇರಣೆ ಮಾಡಿದಾಗ ಮಾತ್ರ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡು. ಈ ಜ್ಞಾನ ಬಂದಾಗ ಆಗ ನಾವು ಅನ್ಯರನ್ನ ಆಶ್ರಯ ಮಾಡಲಿಕ್ಕೆ ಹೋಗುದಿಲ್ಲ. ಈ ಜ್ಞಾನವಿಲ್ಲವಾದ್ರಿಂದ ಕಂಡ ಕಂಡವರು ಕಾಲು ಮುಗಿತಾ ಇದ್ದೀವಿ, ಕೊನೆಗೆ ನಮಗೇನಾಗ್ತದೆ ನರಕಾಚರಣೆ ತಿರುಗಿ ಕಾರಣ. ಅದಕ್ಕೋಸ್ಕರ ಇಷ್ಟು ಧ್ಯಾನ ಪ್ರಕ್ರಿಯೆ ಭಗವಂತನ ಸ್ಮರಣೆ ಮಾಡ್ತಾ ಇದ್ದ ಪರಿಸ್ಥಿತಿ ನಮ್ಮ ಮುಖ್ಯ ಮಾರ್ಗಕ್ಕೆ ನಮ್ಮ ಪಾಪಗಳು ಯಾವ ಪ್ರತಿಬಂಧಕವಾಗಲ್ಲ. ಹೇಗೆ ಮುಳ್ಳು ಕಲ್ಲಿನ ಮೇಲೆ ಹೋಗುವಾಗ ನಾವು ಪಾದರಕ್ಷೆ ಹಾಕೊಂಡು ಹೋದರೆ ಹೇಗೆ ರಕ್ಷಣೆ, ಹಾಗೆ ನಮಗೆ ಭಗವಂತನ ಸ್ಮರಣೆ ಅಂತಕ್ಕಂಥದ್ದೇನಿದೆ ಸ್ಮರಣೆ ಮಾಡುವಾಗ ಯಾವ್ಯಾವ ದೇವತೆಗಳಾಗಲಿ ಯಾವ ನವಗ್ರಹಗಳಾಗಲಿ ಯಾರು ಏನು ಮಾಡಲ್ಲ ಪರಮಾತ್ಮನ ಆಜ್ಞೆಯಿಂದ ಒಂದು ಕೂದಲು ಕೊಬ್ಬರ ಕಾದುಕೊಂಡಿರ್ತಾಳೆ ಅಂತ ತಿಳ್ಕೊಂಡು ಮುಂದೆ ಅನೇಕ ಪದ್ಯಗಳನ್ನು ಹೇಳ್ತಾ ಇದ್ದಾರೆ. ಹಗಲ ನಂದಾ ದೀಪದೊಂದರೆ ಧ್ಯಾನ ಹೇಗಿರ್ಬೇಕು, ಏ ಹಗಲು ರಾತ್ರಿ ದೇವರ ಮಂತ್ರ ಜಪ ಮಾಡ್ತಿರ್ಬೇಕೇ ಅಥವಾ ದೇವರು ಶ್ಲೋಕ ಹೇಳ್ತಿರ್ಬೇಕೇ ಅಲ್ಲ. ಹಗಲ ನಂದಾ ದೀಪದಂದಿ ಅದು ನೋಡಿದಾಗ ಅದು ಕೇವಲ ಭಗವಂತನಿಗೋಸ್ಕರವಾಗಿದೆ, ನಮಗೋಸ್ಕರವಾಗಿಲ್ಲ. ಆ ದೀಪ ಹಗಲಿದ್ದರೆ ನಾವು ಆರಿಸ್ಬಿಡ್ತೀವಿ, ಆ ದೀಪ ತಕ್ಷಣ ಆರಿಸ್ಬಿಡ್ತಿ ಹೋಗಿ. ಈ ದೀಪ ಆರಿಸ್ತೀವೇನು, ಒಂದ್ ವೇಳೆ ಅದು ಆರಿದ್ರು ಕೂಡ ಅದು ಕುಡಿ ಚಿಗುಚಿ ಮತ್ತೆ ಎಣ್ಣೆ ಹಾಕಿ ಯಾಕೆ, ಅದು ಭಗವಂತನಿಗೋಸ್ಕರವಾಗುತ್ತೆ. ಭಗವಂತನಿಗೋಸ್ಕರವಾಗಿ ಇದ್ದಿದ್ರಿಂದ ಚ್ಯುತಿ ಇಲ್ಲ, ಇವೆಲ್ಲ ನಮಗೋಸ್ಕರವಾದಂತ. ಹಾಗೆ ನಿನ್ನ ದೇಹ, ನಿನ್ನ ಹೆಂಡತಿ ಮಕ್ಕಳು, ಮನೆ ಧನ ಕನಕಾದಿಗಳು, ವಿತ್ತ ದೇಹಾಧಾರ ದಾರಾ ಪತ್ಯ ಮಿತ್ರಾದಿಗಳೊಳಗೆ ಹರಿ ಪ್ರತ್ಯಗಾತ್ಮನು ಎಂದರಿಸಿ ನಡೆಸಿಪ್ಪನೆಂದರಿತು. ನಿತ್ಯದಲ್ಲಿ ಸಂತೃಪ್ತಿ ಪಡಿಸುತ್ತ ಉತ್ತಮಾಧಮ ಮಧ್ಯಮರ ಉಪಕೃತ್ಯನಾ ಉನ್ಮತ್ತನಾಗದೆ ಭುಚ್ಚನಾನೆಂದು ತಿಳಿದ. ಈ ರೀತಿ ಇರ್ತಕ್ಕಂಥದ್ದು ಇದನ್ನು ಹೇಳ್ಬಿಟ್ಟು ಧ್ಯಾನ. ಈ ರೀತಿ ಆ ಪರಮಾತ್ಮನ ಸ್ಮರಣೆಗೆ ನೀನು ಮಾನಸಿಕವಾಗಿ ನೀನು ಮಾಡ್ತಾ ಇದ್ದ ಪಕ್ಷದಲ್ಲಿ ನೀನು ಮೋಕ್ಷ ಮಾರ್ಗಕ್ಕೆ ಯಾವುದು ಪ್ರತಿಬಂಧಕವಾಗಲ್ಲ. ಯಾಕೆ ಪಾದರ್ಕ್ಷೆ ಹಾಕೊಂಡು ಹೋದಲ್ಲಿ ಹಾಗೆ ಹಾಗೆ ದುರಿತರಾಸುಗಳು ನಿನ್ನ ಮೋಕ್ಷ ಮಾರ್ಗಕ್ಕೆ ಪ್ರತಿಬಂಧಕವಾಗಲ್ಲ ಅಂತ ಅನೇಕ ವಿಷಯ ಹೇಳಿದ್ದಾರೆ. ನಿನ್ನ ಮುಂದೆ ನಾಡಿ ಪ್ರಕರಣ ಸಂಜೆ ನಮ್ಮ ದೇಹದಲ್ಲಿ ನಾಡಿಗಳಿದ್ದಾವೆ. ನಾಡಿದ್ರೆ ನರ್ವಸ್ ಸಿಸ್ಟಮ್ ಏನು ಅಲ್ಲ, ನರ್ವಸ್ ಸಿಸ್ಟಮ್ ಅಲ್ಲ, ನಾಡಿಗಳು ನಮ್ಮ ಕಣ್ಣಿಗೆ ಕಾಣೋದೂ ಇಲ್ಲ. ಯಾಕೆ ಅಂದ್ರೆ ನಾಡಿ ಹೇಗಿದ್ದಾವೆ ಅಂತ ಜಗನ್ನಾಥ ದಾಸ್ ಹೇಳ್ತಾರೆ. ಸುಷುಮ್ನ ನಾಡಿಯೇ ಮುಖ್ಯ ನಾಡಿ, ಆ ರಾಜಪಂಥಾನ ಅದು 100 ಫೀಟ್ ರೋಡ್ ಅದು, ಅಥವಾ ಇನ್ನೂ ಜಾಸ್ತಿ ಅಂದ್ರೂ ತಪ್ಪಲ್ಲ. ಅಂತ ಸುಷುಮ್ನ ನಾಡಿಯೇ ಒಂದು ಕೂದಲನ್ನು 1000 ಭಾಗ ಮಾಡಿದ್ರು ಒಂದು ಭಾಗ ಎಷ್ಟು ಆಗ್ತದೆ, ನಮ್ಗೆ ಯಾಕೆ ಕಾಣಿಸ್ಬೇಕು ನಾಡಿ ಅಂದಾಗ ಇನ್ನೆಲ್ಲ ಉಳುಕಿ ಸಣ್ಣ ಸಣ್ಣ ನಾಡಿದ್ರು. ಆ ಸುಷುಮ್ನ ನಾಡಿ ನಾವು ಕೂಡ್ತಕ್ಕಂತಹ ಜಾಗದಿಂದ ಬ್ರಹ್ಮರಂಧ್ರದವರೆಗೂ ಬಂದದೆ ಅದು. ಅದಕ್ಕೆ 4 ದಿಕ್ಕಿ ಇಡ ಪಿಂಗಲ ವಜ್ರಿಕಾ ಧಾರಣೆ ಅಂತಕ್ಕಂತಹ 4 ನಾಡಿಗಳಿದ್ದಾವೆ. ಒಂದೊಂದು ನಾಡಿಗೆ 24 ಕೌಲು ಹೊಡೆದಿದ್ದಾವೆ, ಒಟ್ಟು 101 ಪ್ರಮುಖ ನಾಡಿಗಳು. ಆ 101 ಪ್ರಮುಖ ನಾಡಿಗಳಲ್ಲಿರುವ ಭಗವಂತ ರೂಪಗಳನ್ನೇ ನಾವು ಪ್ರತಿ ತೂ ಕನಸದಲ್ಲಿ ಚಿಂತನೆ ಮಾಡ್ತೀವಿ. ಏಕ ಪಂಚಾಶ್ವರ್ಣಾನ ಚತುರ್ವಿಂಶತಿ ಮೂರ್ತಯ ಆತ್ಮಾದ್ಯ ವಾಸುದೇವಾದ್ಯ ವಿಶ್ವಾದ್ಯ. ಪೂಜೆ ಅಂದರೆ ಏನು? ಪ್ರತಿಮಾ ಪೂಜೆ ಅಲ್ಲ, ನಮ್ಮ ದೇಹದಾಗಿರೋದನ್ನೆಲ್ಲ ಹೊರಗೆ ತೆಗೆದು ಅಲ್ಲಿ ಇಟ್ಟು ಪೂಜೆ ಮಾಡಿ ಮತ್ತೆ ನಮ್ಮ ದೇಹದಲ್ಲಿ ಇಟ್ಕೊಂಬೋದಷ್ಟೇ. ಇದೇ ಪೂಜೆ, ನಮ್ಮ ಬಿಂಬದ ಪೂಜೆಯನ್ನೇ ಮಾಡಬೇಕು ನಾವು. ಬೇರೆ ಪೂಜಾ ಮಾಡ್ಲಿಕ್ಕೆ ನಮಗೆ ಅಧಿಕಾರವೇ ಇಲ್ಲ. ಬಿಂಬದ ಪೂಜೆ ಹಾಗೆ ಮಾಡಬೇಕು, ಆತ್ಮಾನುಮತ್ತೆ ಭೋಗೈ ಎಂದ್ಬಿಟ್ಟು ವಿಷ್ಣು ರಹಸ್ತೀವಿ. ಸಕಲ ಶಾಸ್ತ್ರ ವಿಧವಾದ ಸುಖಗಳನ್ನು ಅನುಭವಿಸ್ತಾ ಬಿಂಬದ ಪೂಜೆ ಮಾಡಬೇಕು. ಆ ಸುಖ ಅನುಭವಿಸದಾಗ್ಲೇ ದೇವರನ್ನು ಮರ್ತು ಬಿಡ್ತೀವಿ ನಾವು. ಸುಖ ಅನುಭವಿಸ್ಬಿಡ್ತೀವಿ, ದೇವರನ್ನು ಮತ್ತೆ ಬಿಡ್ತೀವಿ ನಾವು. ಆಗ ಅದು ಇಲ್ಲ ಇದು ಇಲ್ಲ ಆಗ್ತಲ್ಲ ಅಂತ ತಿಳ್ಕೊಂಡು ಆ ಬಿಂಬನನ್ನ ಪ್ರತಿಮಾದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡು ಅಂತ ನಮ್ಗೆ ಹೇಳಿ. ಪ್ರತಿಮಾ ಪೂಜೆಯೇ ಪೂಜೆ ಅಲ್ಲ, ನ ಪ್ರತೀಕೇ ನಹಿ ಸಹ ಓಂ ಅಲ್ಲ. ಪ್ರತಿಮಾದಲ್ಲಿ ಯಾವಾಗ ಸ್ವೀಕಾರ ಮಾಡ್ತಾ ಅಂದೇಳು, ನಮ್ಮ ಬಿಂಬನನ್ನು ಆವಾಹನೆ ಮಾಡಿದಾಗ. ಆವಾಹನೆ ನಮ್ ಬರಲ್ಲ, ಸಾಲಿಗ್ರಾಮ ಇಟ್ಕೊಂಡು ಅಲ್ಲಿರ್ತಕ್ಕಂತಹ ಭಗವದ್ ರೂಪದಲ್ಲಿ ನೀವು ಬಿಂಬದ ಚಿಂತನೆ ಮಾಡಬೇಕು. ಬಿಂಬನನ್ನು ಮರೆತ ಮಾಡಿದ ಕರ್ಮ ಎಲ್ಲ ವ್ಯರ್ಥ. ನಮ್ಮ ಅಕೌಂಟ್ ನಂಬರ್ ಹಾಕಿದೇನು, ದುಡ್ಡು ಕಟ್ಬಿಟ್ಟೆ, ದುಡ್ಡು ಹೋಗ್ಬಿಟ್ಟು. ನಮ್ಗೆ ಕೆವಿ ಕಟ್ಟಿದ್ರು ಹೋಯ್ತು, ಬ್ಯಾಂಕಿಗೆ ಅಕೌಂಟ್ ನಂಬರ್ ಹಾಕದೆ ಕಟ್ಟಿದ್ರು ಹೋಯ್ತು. ಹಾಗೆ ನಮಗೆ ಅಕೌಂಟ್ ನಂಬರ್ ಯಾವುದು? ನನ್ನ ಬಿಂಬ ಅಂತಕ್ಕಂಥ ಸ್ವಾಮಿ, ನನ್ನ ಬಿಂಬ ನಿಮ್ಗೆ ಪ್ರೀತಿ. ನಾನು ಪ್ರತಿಯೊಂದು ಕಾಲದಲ್ಲೂ ಮತ್ತು ಬಿಂಬಾರ್ಥಕ ಅಥವಾ ಯಾವ ರೂಪದಲ್ಲಿ ಭಗವಂತ ರೂಪ ಮನಸ್ಸಿತ್ತು ಆ ರೂಪ ಹೇಳ್ಬೋದು. ಆದ್ರೆ ಯಾವುದೇ ರೂಪವನ್ನು ಹೇಳಿದ್ರು ನಮ್ಮ ಬಿಂಬನನ್ನ ಅಲ್ಲಿ ಚಿಂತನೆ ಮಾಡುದು, ಬಿಂಬನನ್ನು ಮರೆತು ಮಾಡಿದ ಕರ್ಮ ಎದರರ್ಥ ಅಂತ ಹೇಳಿ. ಯಾಕೆ ಅವನೇ ನಮಗೆ ಉದ್ಧಾರ ಮಾಡ್ತಕ್ಕಂಥವನು. ಒಳ್ಳೇದು ಮಾಡಿದ್ದು ಕೆಟ್ಟದ್ದು ಮಾಡಿದ್ದು ನಮಗೆ ಲೇಪವಾಗದಂತೆ ಕೆಡಿಸೋನೆ ಅವನು, ಒಳಗೆ ಅವನು ಕೊಟ್ಟರೆ ಕೆಡಿಸ್ತಾನೆ. ನಾವು ಹೊರಗೆ ಕೊಡ್ತು ಅಂತಂದ್ರೆ ಅದು ಮತ್ತೆ ಗಿಡಗಳಾಗ್ತವೆ, 100 ಗಿಡಗಳಾಗ್ತವೆ ಮತ್ತೆ. ಅದಕ್ಕೋಸ್ಕರವಾಗಿ ಅವನಿಗೆ ಕೊಡೋದು. ಅದಕ್ಕೆ ಸಂಧ್ಯಾ ಮಂದಿರಲ್ಲಿ ನಾವು ಮಾಡಿದ ಪಾಪವನ್ನು ಮಗ ಏನ್ ಮಾಡ್ತೀವಿ, ಅಭಿಮಂತ್ರಿಸಿ ಒಳಗೆ ಕುಡಿತೀವಿ ನಾವು. ಯಾಕೆ ಸ್ವಾಮಿ ನೀನು ಕೊಟ್ಟಿದ್ದೇನೆ ಅದನ್ನು ಮಾಡು, ಯಾಕೆ ಅವನ ಜವಾಬ್ದಾರಿ ಅದು. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥ ಏಕಾದಶಿ ವಿಷಯ ಹೇಳಿದ್ದಾರೆ. ಅಲ್ಲಿ 12 ಪ್ರಮುಖ ನಾಡುಗಳಲ್ಲಿ ಲಭ್ಯತೆ ಮಾಡಿ ದೇವರು ತಿಳಿದಿದ್ದಾರೆ. ಇವೆಲ್ಲ ಹೇಳ್ಬಿಟ್ಟು ಆಮೇಲೆ ನಾಮಸ್ಮರಣ ಸಂಧಿ. ಪರಮಾತ್ಮನ ನಾಮಸ್ಮರಣೆ ಎಂದು ಪಠನೆ ಅಂದಿಲ್ಲ, ಹಾಗಾದ್ರೆ ಪಠನೆ ಬೇಕಿಲ್ಲ. ಹಾಗಾದ್ರೆ ಕಲಿಯುಗದೋಳು ಕರಿ ನಾಮವ ನೆನೆದರೆ ಅಂತ ಹೇಳ್ತಾ ಇದ್ದಾರೆ. ನಾಮ ಉಚ್ಚಾರ ಮಾಡಿದೆ ಅಂತ ಹೇಳಲಿಲ್ಲ. ಸ್ಮರಣೆ, ಸ್ಮರಣೆ ಎಂಬುದು ಮಾನಸಿಕವಾದ ಕ್ರಿಯೆ. ಸ್ಮರಣೆ ಎಂಬುದು ಮಾನಸಿಕವಾದ ಕ್ರಿಯೆ. ವಾಚಿಕ ಎಂಬುದು ಬಾಯಿಂದ ಬರ್ತಕ್ಕಂಥದ್ದು. ಹಾಗಾದ್ರೆ ಬಾಯಿಂದ ಬರೋದು ಮಾಡ್ತಾ ಇದೆಯಲ್ಲ, ಬೇಕಿಲ್ಲ ಎನ್ನುವುದು ಅಂತ ಒಂದು ಪ್ರಶ್ನೆ ಅಲ್ಲ. ಬಾಯಿ ಬೇಕಿಲ್ಲ ಅಂತ ಅಲ್ಲ ಅರ್ಥ. ಒಂದು 100 ಸಲ ಜಪ ಮಾಡ್ತೀವಿ, ರಾಮ ಮಂತ್ರವೋ ಕೃಷ್ಣ ಮಂತ್ರವೋ ನೃಸಿಂಹ ಯಾವುದೋ ಜಪ ಮಾಡ್ತಿರ್ತೀವಿ. ಮಾಡ್ತಾ ಇರುವಾಗ 100 ಸಲ ಓಂ ಕ್ರೀಂ ಕೃಷ್ಣ ನಮಃ ಅನ್ನುವಾಗ ಒಂದು ಸಲ ಅದು ಕೃಷ್ಣ ಅವತಾರದ್ದು ಒಂದು ಕಥೆ ಜ್ಞಾಪಕ ಬರ್ಲಿ. ಜ್ಞಾಪಕ ಬರದೇ ಹೋದ ಪರಿಸ್ಥಿತಿ ನಿನಗೆ ಇದೇನು ಪ್ರಯೋಜನ ಇಲ್ಲ ಅಂತ, ಇದೇನೇನು ಪ್ರಯೋಜನ ಇಲ್ಲ ಅಂತ ಹೇಳ್ತು. ಅದಕ್ಕೋಸ್ಕರವಾಗಿ ಈಗ ಒಬ್ಬ ಮನುಷ್ಯ ಲಾಟ್ರಿ ಬರಬೇಕು ಅಂದ್ರೆ ಒಂದೇ ತಗೊತಾನೆ, ಏನ್ ಮಾಡ್ತೇನೆ, ಒಂದು ಹತ್ತು ಇಪ್ಪತ್ತು ಲಾಟ್ರಿ ಟಿಕೆಟ್ ತಗೋತಿರ್ತಾನೆ. ಯಾಕೆ ಹತ್ತು ಇಪ್ಪತ್ತಕ್ಕೆ ಬರ್ತೇನೆ ಅಂತ ಅಲ್ಲ ಉದ್ದೇಶ, ಒಂದನ್ನ ಬರಲಿ ಅಂತ ಅಷ್ಟೇನೆ. ಹಾಗೆ ನಾವು ಅನೇಕ ಬೇರೆ ಭಗವಂತನ ನಾಮಗಳನ್ನು ಉಚ್ಚಾರ ಮಾಡುವುದು ಯಾಕೆ, ಇದೇ ನಮಗೆ ಮೋಕ್ಷ ಪ್ರದ ಅಂತ ಅಲ್ಲ. ಇಪ್ಪತ್ತು ಸಲ ಮಾಡುವಾಗ ಒಮ್ಮೆಯಾದರೂ ಜ್ಞಾಪಕವಾಗಲಿ, ಭಗವಂತ ರೂಪ ಜ್ಞಾಪಕವಾಗಲಿ, ಭಗವಂತನ ಮಹಿಮೆ ಜ್ಞಾಪಕವಾಗಲಿ ಅಂತ. ಭಗವಂತನ ಮಹಿಮೆ ಜ್ಞಾಪಕವಾಗದೆ ಅದು ಪ್ರಯೋಜನ. ಅದಕ್ಕೆ ನಾಮಸ್ಮರಣೆಯೇ ಮೋಕ್ಷಕ್ಕೆ ಕಾರಣ ಕಲಿಯುವುದು. ಅದಾಮನಿಗೂ ಅಷ್ಟೇನೆ, ಕೂಗಿದ್ದು ತನ್ನ ಮಗನ್ನೇ ದೂರೇ ಕ್ರೀಡನ ದಾಸಕ್ತಂ ಬಾಲೇ ನಾರಾಯಣ ಆಕೋ ಎಂಬಂತಾನೆ. ಹೊರಗಡೆ ಚೆಂಡ ಆಡ್ತಾ ಇದ್ದ ಅಜಾಮಿಡ. ಆಗ ಯಾರೋ ಮಾರ ನಾರಾಯಣ ಅವನ ಮೇಲೆ ಅತಿ ಪ್ರೀತಿ, ಮಕ್ಕಳು ದೇವರ ಹೆಸರು ಇರಬೇಕು ಅಂತ ಇದಕ್ಕೋಸ್ಕರ ಈಗ ಏನೇನೋ ಹೆಸರು ಇಡ್ತಾರೆ. ಯಾಕೆ ಇಡ್ತೀರಿ? ಅದು ಭಗವಂತ ನಾಮ ಅಲ್ಲೇ ನಾವು ಮಾತಾಡೋದಿಲ್ಲ. ಯಾಕೆ ಸರ್ವಾನಿ ನಾಮಾನಿ ಯಮಾವಿಸುತ್ತೋ, ಎಂಥ ವಯಸ್ಸುತ್ತಲೇ ಕೊಡ್ತಾರೆ ಅಂದ್ರೆ ನಾವೇನು ಮಾತಾಡೋದಿಲ್ಲ. ಏನೇನೋ ಇಡ್ತಾರೆ ಅಲ್ಲ, ಪ್ರಸಿದ್ಧವಾದ ಇದು ಭಗವಂತ ನಾಮ ಅಲ್ಲೇನು? ನೀವೇನು ಹೇಳ್ತೀರಿ ಸರ್ವಾನಿ ನಾಮಾನಿ ಅಮಾವಿಸುತ್ತೆ. ಹೌದು, ಮತ್ತೆ ಹಾಗಾದ್ರೆ ಇದು ಅಲ್ಲ ಅಂತ ಯಾಕೆ ಅಂತೀರಿ? ನಾವೇ ಬಾಯಿ ಮುಚ್ಚಿರು. ಯಾಕೆ ಅಂದ್ರೆ ನಿಜವಾದ ಜ್ಞಾನದಿಂದ ಇಟ್ಟು ತುಂಬಾ ಸಂತೋಷ ಪಡೋದು. ಭಗವಂತನಿಗೆ ಜ್ಞಾಪಕ ಬರಲಿ ಎಂಬ ಉದ್ದೇಶ ಮಕ್ಕಳಿಗಷ್ಟೇ ಹೊರತು ಅದಕ್ಕೋಸ್ಕರವಾಗಿ ಯದಿ ತತ್ ಸ್ಮಾರಕಂಬಿಟ್ಟು ಆ ಸ್ಮರಣೆ ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಯಿಂದಲೇ ಮೋಕ್ಷ. ಕೃತಿಯುಗದಲ್ಲಿ ತಪಸ್ಸೇ ಮಾಡಬೇಕಾಗಿತ್ತು, ತ್ರೇತಾಯುಗದಲ್ಲಿ ಯಜ್ಞಾಗಾದಿಯೇ ಮಾಡಿ ಮೋಕ್ಷಕ್ಕೆ ಹೋಗಬೇಕಾಗಿತ್ತು, ದ್ವಾಪರಯುಗದಲ್ಲಿ ಅರ್ಚನೆಯನ್ನು ಮಾಡೇ ಮೋಕ್ಷಕ್ಕೆ ಹೋಗಬೇಕಾಯಿತು, ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಯಿಂದಲೇ ಮೋಕ್ಷ ಅಂತ. ಯಾಕೆ? ಸೂಕ್ತ ಅನ್ಯಾಯ, ಎಲ್ಲಿ ನೋಡಿದ್ರು ಅಧರ್ಮ, ಎಲ್ಲಿ ನೋಡಿದ್ರು ಅಸುರು, ಅಷ್ಟು ಜನಗಳ ಮಧ್ಯೆ ಇಟ್ಕೊಂಡು ನನ್ನ ಸ್ಮರಣೆ ಮಾಡ್ತಾನಲ್ಲ ಅಂತ ಅಷ್ಟೇ ಕೃತಜ್ಞತೆ ದೇವರು. ಪರಮಾತ್ಮನ ನಾಮಸ್ಮರಣೆ ಸಕೃನ್ಮನ ಕೃಷ್ಣ ಪದಾರವಿಂದಯೋ, ಏನು ಒಮ್ಮೆ ಸಾಕು ಅಂದ್ರೆ ಹಾಗೆ ತದ್ ಗುಣರಾಗಿ ಯಹ ಗುಣೋತ್ಕರ್ಷ ಜ್ಞಾತ ರೀತಿಯಲ್ಲಿ ಇರಬೇಕು ಅಂತ. ಆ ರೀತಿ ಸ್ಮರಣೆ ಮಾಡಿದೆ ನತೇಯ ಮಂಪಾಸೆ ಸ್ಮೃತಶ್ಚ ತದ್ಭಟ ಸ್ವಪ್ನೇತಿ ಪಶ್ಚಿಂತಿ ತೀರ್ಣ ನಿಷ್ಕೃತ. ಈ ರೀತಿ ಪರಮಾತ್ಮನ ನಾಮವನ್ನು ಮಾನಸಿಕವಾಗಿ ಸ್ಮರಣೆ ಮಾಡ್ತಾ ಇದ್ದ ಪಕ್ಷದಲ್ಲಿ ಆಗ ಒಂದು ಯಮದೂತರನ್ನು ಸ್ವಪ್ಪಂದಾಗೂ ನೋಡಲ್ಲ ಅಂತ ಹೇಳ್ಬಿಟ್ರೆ ಆಚಾರ ಮಾತಿ. ಅದಕ್ಕೋಸ್ಕರ ನಾಮೋಸ್ತಿ ನಾಮನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆಯ ಹೇಗೆ ತಾವತ್ ಕತ್ತು ನ ಶಕ್ತಿ ಪಾತಕಂ ಪಾತಗೀತನ ಆಚಾರ ಮಾತು. ಪರಮಾತ್ಮನ ನಾಮಸ್ಮರಣೆಯಿಂದ ಹೋಗುವಷ್ಟು ಪಾಪವನ್ನು ಒಬ್ಬ ಪಾಪಿಷ್ಟರಲ್ಲಿ ಪಾಪಿಷ್ಟನು ಮಾಡಲಾರ ಅಂದ್ರು. ಅಂದ್ರೆ ಅಷ್ಟು ಪಾಪ ಪರಿಹಾರ ನಮಗ್ ನಂಬಿಕೆ ಇಲ್ಲ. ಯಾಕೆ ನಮಗೆ ಅಂದ್ರೆ ತುಂಬಾ ದುಡ್ಡು ಖರ್ಚು ಮಾಡಬೇಕು, ತುಂಬಾ ದೇಹ ದಂಡನೆ ಮಾಡಬೇಕು, ತುಂಬಾ ಓದಬೇಕು, ತುಂಬಾ 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 ನಾವು ತುಂಬಿ ಬಿಟ್ಟಿದ್ದೇವೆ. ಆ ತುಂಬಿದ್ದು ಖಾಲಿ ಆಗ ಹಾಗಿಲ್ಲ, ನಮಗೆ ಪುಣ್ಯ ಬರ ಹಾಗಿಲ್ಲ. ಹೀಗಾಗಿ ಹೋಗ್ಬಿಟ್ಟು ಅದಕ್ಕಿಂತ ದಾನ ಮಾಡುವನೇನು ಧನಶುದ್ಧಿ ಇಲ್ಲ, ಸ್ನಾನ ಮಾಡುವನೇನು ತನುಶುದ್ಧಿ ಇಲ್ಲ, ಇನ್ನು ಧ್ಯಾನ ಮಾಡುವನೇನೆ ಚಿತ್ತ ಚಂಚಲ. ಕಾರಣ ಕಲಿಯುಗದಲ್ಲಿ ನಿನ್ನ ನಾಮಸ್ಮರಣೆಯೇ ದೇಶದ ಗೋಪಾಲ ಬುದ್ಧರ ಅನ್ಬಿಟ್ಟು. ಅದಕ್ಕೋಸ್ಕರವಾಗಿ ಈ ರೀತಿ ನಾಮಸ್ಮರಣೆ ಸಂಧಿಯಲ್ಲಿ ಬೇಕಾದಷ್ಟು ವಿಷಯ ಹೇಳ್ತಾ ಇದ್ದೆ. ನಾಮಸ್ಮರಣೆ ಒಂದೇ ಸಂಧಿ ಸಾಕು, ಇಡೀ ಹರಿಕಥಾಮರ ಸಹ 32 ಸಂಧಿಯ ಅಭಿಪ್ರಾಯ ಹೇಳ್ಬಹುದು. ಅಷ್ಟು ಆ ಪದ್ಯಗಳಲ್ಲಿ ಇಟ್ಟಿದ್ದಾರೆ ಜಗನ್ನಾಥದಾಸರು. ಅದಾದ್ಮೇಲೆ ಪಿತೃಗಳ ವಿಚಾರ ಸಂಧಿ. ನಾವು ನಮ್ಮ ಮೂರು ಋಣ ಇರ್ತ ನಮ್ಮ ಮೇಲೆ, ದೇವ ಋಣ, ಋಷಿ ಋಣ, ಪಿತೃಋಣ ಅಂತಕ್ಕಂಥದ್ದು. ಪಶುಪಕ್ಷಿಗಳಾದಾಗು ಪಿತೃಋಣ ದೇವಋಣ ಇದ್ದೇ ಇರ್ತದೆ. ಪಿತೃಋಣ ಏನು? ತಂದೆ ತಾಯಿಗಂತೂ ಎಲ್ಲದಕ್ಕೂ ಇರಲೇಬೇಕು, ಬರೀ ಮನುಷ್ಯರು ಒಂದೇ ಅಲ್ಲ, ತಂದೆ ತಾಯಿ ಇರಲೇಬೇಕು. ಇನ್ನು ದೇವಋಣ ಅಂತಕ್ಕಂಥದ್ದೇನು? ದೇವತೆಗಳು ಇಂದ್ರಿಯದಲ್ಲಿದ್ದು ಅವಕ್ಕೂ ಆನಂದವನ್ನು ಕೊಟ್ಟಿರ್ತಾರೆ. ಅದಕ್ಕೋಸ್ಕರವಾಗಿ ಆ ದೇವಋಣವನ್ನು ತೀರಿಸಬೇಕು. ಆಮೇಲೆ ಪಿತೃಋಣ, ಮನುಷ್ಯ ಜನ್ಮ ಬಂದಾಗ ಋಷಿಋಣ ಒಂದು ಜಾಸ್ತಿ ಬರ್ತದೆ. ಋಷಿಋಣ ಏನು? ಭಗವಂತನಿಗೆ ಜ್ಞಾನ ತಿಳ್ಕೋಬೇಕಾಗಿರ್ತಕ್ಕಂಥ ಈ ಮೂರು ಋಣಗಳನ್ನು ತೀರಿಸುವ ಹೊಣೆಗಾರಿಕೆ ನಾವು ತಾಯಿ ಗರ್ಭದಿಂದ ಬತ್ತಿದ್ದಕ್ಕೆ ತಂದೆ ತಾಯಿಗಳ ಮಾಡಿದ ಸಾಲು ಜೊತೆಗೆ ಈ ಸಾಲು ತೀರಿಸಬೇಕು. ನಾವು ಆ ತಂದೆ ತಾಯಿಗಳ ಸಾಲ ತೀರಿಸ್ತಿರಾಯ್ತು, ಬಿಟ್ಟರಾಯ್ತು, ಇವನು ಹೋಗ್ತಿರ್ಲಿಕ್ಕೆ ಅವು ಹೋಗಿರ್ತದೆ. ಆದ್ರೆ ಈ ಋಣ ನಮ್ ಬೆನ್ನತ್ತಿರ್ತದೆ. ಜನ್ಮ ಜನ್ಮಕ್ಕೂ ಬಡ್ಡಿ, ಚಕ್ರ ಬಡ್ಡಿ, ಇನ್ನೂ ಯಾವ್ಯಾವ ಬಡ್ಡಿಗಳಿದ್ದೆ ಆ ಬಡ್ಡಿಗಳನ್ನ ಸೇರಿಸಿ ಒಂದೊಂದು ಜನ್ಮಕ್ಕೂ ಭಾರ ಜಾಸ್ತಿ ಆಯ್ತು. ಹಾಗಾದ್ರೆ ಮತ್ತೇನು ಮಾಡಬೇಕು? ನಾವು ಬ್ರಹ್ಮಯಜ್ಞೆ ಮಾಡ್ಕೊತಿದ್ದೀವಲ್ಲಿ, ದೇವ ತರ್ಪಣ ಕೊಡ್ತೀವಿ, ಋಷಿ ತರ್ಪಣ ಕೊಡ್ತೀವಿ, ಪಿತೃ ತರ್ಪಣ, ಇದನ್ನು ಅತ್ಯಲ್ಪ ಅಂದ್ಬಿಟ್ಟು ಇದರಿಂದ ಎಲ್ಲರೂ ತೀರಲ್ಲ ಅಂತ ಹಾಗೆ ಬಿಡಬೇಕು ಅಂತ ಅಲ್ಲ ಅರ್ಥ. ಮಾಡಲೇಬೇಕು, ಇದರಿಂದ ಎಲ್ಲರೂ ತೀರಲ್ಲ ಅಂತ ಹೇಳಿ. ಋಣ ತೀರ್ಬೇಕಾದ್ರೆ ಏನು ಮಾಡಬೇಕು? ದೇವರನ್ನು ತೀರಿಸಬೇಕಾದ್ರೆ ಸ್ವಾಮಿ ಆಯಾ ಇಂದ್ರಿಯಗಳಲ್ಲಿ ಅನುಭವಿಸುವಾಗ ಆ ಇಂದ್ರಿಯ ಅಂತರ್ಗತ ಸ್ವಾಮಿ ನೀನು ಕೊಟ್ಟಿದ್ದೇನೆ ಅಲ್ಲಿ ದೇವರು ತಿಳಿದರೆ ಅವರು ಕೊಡು. ಈ ರೀತಿ ನಾವು ಅನುಭವಿಸುವ ವಿಷಯಗಳನ್ನು ಇಂದ್ರಿಯಾಂತರ್ಗತ ಋಷಿಕೇಶ ನಾಮಕನಾದ ಪರಮಾತ್ಮನು ಕಲ್ಪಿಸಿ ಸ್ವಾಮಿ ಅವರೆಲ್ಲ ಇದ್ದಾರೆ ದೇವತರು, ತತ್ವಾಭಿಮಾನಿ ದೇವತರು. ಯಾಕೆ ಅವರಿದ್ದವರು ನಮ್ಮ ಪ್ರಯೋಜನವಾಗಲ್ಲ? ಯಾಕೆ ನೀನಿರಬೇಕು. ಆದರೂ ಕರೆಂಟ್ ಅದೇ ಬಲ್ಬ್ ಇದ್ದವ್ರು ಬೆಳಕು ಹಾಗೆ ಬರಬೇಕು ನಮಗೆ, ಫ್ಯಾನ್ ಇದ್ದವ್ರು ಗಾಳಿ ಹಾಗೆ ಬರಬೇಕು, ಕರೆಂಟ್ ಇದ್ದ ಹಾಗೆ ಪರಮಾತ್ಮ ಈ ಎಲೆಕ್ಟ್ರಾನಿಕ್ ವಸ್ತುಗಳು ಇದ್ದ ಹಾಗೆ ದೇವತೆಗಳು, ಇವ್ರನ್ನೂ ಬಿಡಾಗಿಲ್ಲ, ಆತನ್ನೂ ಬಿಡಾಗಿಲ್ಲ. ನೀನು ಕೊಟ್ಟಿದ್ದೇನೆ ಸ್ವಾಮಿ, ಅವರೆಲ್ಲ ಕೊಡು. ಈ ರೀತಿ ನಾವು ಅನುಭವಿಸುವಾಗ ಎಲ್ಲ ಕಾರ್ಯದಲ್ಲಿ ಸಮರ್ಪಣೆ ಮಾಡಿದ್ರೆ ದೇವರನ್ನು ತೀರ್ತು. ಬರೇ ಬ್ರಹ್ಮಯಜ್ಞದಿಂದ ತೀರಲ್ಲ, ಅದರಿಂದ ಋಷಿಗಳನ್ನ ಹ್ಯಾಂಗ್ ತೀರಿಸ್ಬೇಕು? ಪರಮಾತ್ಮನ ವಿಷ್ಣು ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಋಷಿ ಮುನಿಗಳು ಗೊತ್ತಿಲ್ಲ. ಪಾಪ, ಅಯ್ಯೋ ಅಯ್ಯೋ, ಅನೇಕ ವೇದ ವಾಕ್ಯಗಳು, ಒಬ್ಬ ಹುಚ್ಚ ಗಳಿಗೊಂದು ಹೇಗೆ ಮಾತಾಡಬೇಕು ಹಾಗಿದ್ದ ವೇದ ವಾಕ್ಯಗಳು. ಒಂದ್ ಕಡೆಗೆ ಶಿವ ಸರ್ವೋತ್ತಮ ಅಂತೇಳಿ, ಒಂದ್ ಕಡೆಗೆ ಸ್ಕಂದನೇ ಸರ್ವೋತ್ತಮ ಅಂತೇಳಿ, ಒಂದ್ ಕಡೆಗೆ ರುದ್ರನೇ ಅದು ಗಣೇಶನೇ ಸರ್ವೋತ್ತಮ ಅಂತೇಳಿ, ಒಂದ್ ಕಡೆ ಸೂರ್ಯನೇ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಹೀಗೆ ಒಬ್ಬ ಹುಚ್ಚ ಒಂದ್ ಕಡೆಗೆ ಒಬ್ಬ ಸ್ತ್ರೀ ಅದೇ ಶಕ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಏನಪ್ಪ ವೇದ ಅಪೌರುಷೇಯ ಅಂತಾರೆ, ಎಲ್ಲಾ ವೇದಗಳು ಭಗವಂತನ ಹೇಳ್ತವೆ ಅಂತಾರೆ. ಹೀಗೆ ವ್ಯತ್ಯಾಸವಾಗಲ್ಲ, ಯಾರನ್ನು ಕೇಳಬೇಕಾಗ ಪಾಪ ಅವರು ಸತ್ಯಾಂಶ ಅವರು ನೋಡಿ. ನಿಜವಾದ ಸರ್ವೇ ವೇದ ಯತ್ಪದ ಮಾಮನಂತೆ ಇಂತ ವೇದ ಹೇಳ್ತಾ ಇದೆ, ಮೇಲ್ ನೋಡಿ ಕೀಗದೆ, ಇದು ಗತಿ ಏನು? ಯಾರಂತೆ ಹೋಗ್ಬೇಕು? ಸತ್ಯಾಂಶ ತಿಳ್ಕೋಬೇಕು ಅಂತ ನಮಗೆ ಹೇಳುವವರು ಬೇಕಾದ್ರೆ ಕೇಳೋಷ್ಟು ಪುರುಸತ್ ನಮಗಿಲ್ಲ. ಯಾಕೆ ಅಂತಂದ್ರೆ ಯಾಕೋ ಗೊತ್ತಿಲ್ಲ, ತಿಳ್ಕೋಬೇಕು ಎಂಬ ಕಳಕಳಿಯೇ ಇಲ್ಲ ನಮಗೆ. ಆಗ ಅವರು ಏನ್ ಮಾಡಿದ್ರು, ಎಲ್ಲ ಅರಣ್ಯಕ್ಕೆ ಹೋದ್ರು. ಅರಣ್ಯಕ್ಕೆ ಹೋಗಿ ಒಬ್ಬೊಬ್ರು ಒಂದ್ ಸಬ್ಜೆಕ್ಟ್ ತಗೊಂಡ್ರು. ಪಿ ಎಚ್ ಡಿ ಮಾಡ್ಬೇಕಾದ್ರೆ ಒಬ್ಬ ಶಿವ ಸರ್ವೋತ್ತಮ ಅಂತ ತಗೊಂಡ್ರು, ಒಬ್ರು ಸ್ಕಂದ ಸರ್ವೋತ್ತಮ ಅಂತ ತಗೊಂಡ್ರು, ಒಬ್ರು ಸೂರ್ಯ ಸರ್ವೋತ್ತಮ ಅಂತ ತಗೊಂಡ. ಹೀಗೆ ಒಬ್ಬೊಬ್ರು ಒಂದೊಂದ್ ಸಬ್ಜೆಕ್ಟ್ ತಗೊಂಡು, ಸ್ವಾಮಿ ಏ ಹೀಗೆ ಎಲ್ಲಾ ವೇದಗಳು ನಿನ್ನನ್ನೇ ಹೇಳ್ತವೆ ಅಂತ ಹೇಳ್ತಾ ಇರುವ ವೇದ ಹೀಗೆ ಹೇಳ್ತಲ್ಲ ಅಂತ ಸಾವಿರಾರು ವರ್ಷ ತಪ್ಪಿಸ್. ಅದಕ್ಕೆ ಹರಿಯೇ ನಮ್ಮ ಹಿರಿಯರು ಮಾಡಿದ ಉಪಕಾರ ತಿಳಿದಾದ್ರೂ ನಮ್ಮನ್ನು ಉದ್ಧಾರ ಮಾಡುವಂತ ಹೇಳಿದ್ದಾರೆ ದಾಸರಾಯರು. ನಮ್ಮ ಹಿರಿಯರು ನಮ್ಮ ತಂದೆ ತಾತ ಮುತ್ತಾತಂದರಲ್ಲ, ಏನು ಋಷಿ ಮುನಿಗಳೇನು ಸತ್ಯಾಂಶವನ್ನ ಕಂಡಿಟ್ಟು ಜಗತ್ತು ಕೊಟ್ಟಿದ್ದಾರೆ, ಆ ಉಪಕಾರ ಸ್ಮರಣೆ ಮಾಡುವುದು ಕೇಳ್ತಾ ಇದ್ದಾರೆ ದಾಸರಾಯರು. ಆದ್ರಿಂದ ಅದಕ್ಕೆ ಪ್ರಾಚೀನ ಅದ ಆಮೇಲೆ ನಾವು ಹೋದ್ದು ಎಲ್ಲರಿಗೂ ಸಾವಿರಾರು ತಪಸ್ ಮಾಡಿ ಒಂದು ಸತ್ಯಾಂಶ ಉಳಿತು. ಆಮೇಲೆ ಎಲ್ಲ ಒಂದ್ ಕಡೆ ಕೂತ್ಕೊಂಡು ತಮ್ಮ ತಮ್ಮ ಏನು ತಮ್ಮ ತಪಸ್ಸಿನಿಂದ ಹೊರದ ಜ್ಞಾನವನ್ನು ವಿನಿಮಯ ಮಾಡಿಕೊಂಡು ಎಲ್ಲ ಅಭಿಪ್ರಾಯ ಅದೇ ಉಪನಿಷತ್. ಉಪನಿಷತ್ ಉಪಾಂತರ ಹತ್ತಿರ ಕುಳಿತುಕೊಂಡು ನಿಷತ್ ಅಂತ ಕುಳಿತುಕೊಂಡು ತಮಗೇನು ಜ್ಞಾನ ಬಂದಿತ್ತು ಅದೆಲ್ಲ ಪರಸ್ಪರ ವಿನಿಮಯ ಮಾಡಿಕೊಂಡು ಉಪನಿಷತ್ ಅಂತ ನಿಜವಾದ ಅರ್ಥ ಇದು. ಉಪ ಹತ್ತಿರ ತಗೊಂಡು ಹೋಗ್ತಕ್ಕಂಥ ಅದು ಬೇರೆ, ಎಷ್ಟು ಬೇಕಾದ್ರೆ ಅರ್ಥ ಮಾಡೋದು. ಆದ್ರೆ ನಮಗೆ ಋಷಿಗಳ ಋಣ ಅಂದ್ರೆ ಏನು, ನಾವ್ ಯಾಕೆ ಅವರು ತೀರಿಸಬೇಕು ಅಂತ ತಿಳ್ಕೋಬೇಕಾದ್ರೆ ಅವರು ಮಹಾತ್ಮ ಜ್ಞಾನವಾದು. ಉಪನಿಷತ್ ಹತ್ತಿರ ಕುಳಿತುಕೊಂಡು ತಮಗೇನು ಸತ್ಯಾಂಶ ಹೊಳೆದಿತ್ತು ಅದನ್ನ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಎಲ್ಲರ ಅಭಿಪ್ರಾಯ. ನಮ್ಮ ವೇದದಿಂದ ಭಗವಂತನ ಮಹಿಮೆ ಅರ್ಥವಾಗಲ್ಲ, ಉಪನಿಷತ್ತುಗಳನ್ನೇ ನೋಡಿದ್ರು. ಉಪನಿಷತ್ತುಗಳನ್ನು ನೋಡಿದಾಗ ನಿಜವಾದ ಭಗವಂತನ ಮಹಾತ್ಮನ ಯಥಾವತ್ತ. ಯಾಕೆ ಅವರು ಅನುಭವಕ್ಕೆ ಬಂದಿದ್ದದು, ಅನುಭವಕ್ಕೆ ಬಂದಿದ್ದು ವೇದ ಒಳಹೊಕ್ಕೆ ನೋಡು ಅದು ಉಪನಿ. ಈ ರೀತಿ ಮಾಡಿದ್ದಾರೆ. ಓ ಈಗ ಗಂಟೆ ಸಾವಿರಾರು ಪುಸ್ತಕಗಳು ಪ್ರಿಂಟ್ ಮಾಡಿಬಿಡ್ತೇನೆ, ಆಗ ಹಾಗೇನಾದರೂ ಇದ್ದೆ ಏನಿಲ್ಲ ಪಾಪ. ಆಗ ತಾಳಾವಳಿಗಳು ಇದ್ದಿಲ್ಲ, ತಾವೆಲ್ಲ ತಿಳ್ಕೊಂಡು ನೂರಾರು ಜನ ಶಿಷ್ಯಂತರ ಮನಾಗಿಟ್ಕೊಂಡು ಅವರಿಗೆ ಅನ್ನವನ್ನು ಹಾಕಿ ಅವರಿಗೆ ವಿದ್ಯೆಯನ್ನು ಮುಂದುವರಿಸ್ಕೊಂಡು ಇವತ್ತು ಅವರು ಮುಂದುವರಿಸಿದ್ದರಿಂದ ಇವತ್ತು ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಇವತ್ತೇನು ಗಂಟೆಗಳಿಗೆ ಒಂದು ಗಂಟೆ ಸಾವಿರ ಪುಸ್ತಕ ಪ್ರಿಂಟ್ ಮಾಡಿ ಹೋಗಿದ್ ಬಿಡ್ತೀವಿ. ನಾವೇನು ದುಡ್ಡು ಕೊಟ್ಟರೆ ಪುಸ್ತಕ ಸಿಗ್ತದೆ, ದುಡ್ಡು ಕೊಟ್ಟರೆ ಜ್ಞಾನ ಸಿಗ್ತದೆ? ಅದಂತೆ ಧೀರನಾಗಿ ಸಮೀಪಾನಿಯಂ ಶ್ರೋತ್ರಿಯಂ ಅಂತ ತಿಳ್ಕೊಂಡು ಏನು ವೇದ ಹೇಳ್ತಾ ಇದೆ ಹಾಗೆ ಆ ರೀತಿಯಾಗ. ಮತ್ತೆ ಇವ್ರ ಋಣ ಹೇಗೆ ತೀರಿಸ್ಬೇಕು ಭಗವಂತ ತಿಳ್ಕೊಂಬಿಟ್ರೆ ಸಾಕಷ್ಟೇ. ಅವ್ರು ಯಾವುದಕ್ಕೋಸ್ಕರವಾಗಿ ತಾವು ಕಟ್ಟುಬಟ್ಟಿದ್ದಾರೆ ಭಗವಂತನ ಯಥಾವತ್ತಾಗಿ ನಾವು ತಿಳ್ಕೊಂಬಿಟ್ರೆ ಅವರು ಋಣ ತೀರ್ತು. ಅಥವಾ ಇನ್ನೊಬ್ಬರಿಗೆ ಉಪದೇಶ ಮಾಡಿ ಇನ್ನೂ ಋಣ ತೀರ್ತು. ನಮ್ಗೆ ಉಪದೇಶ ಮಾಡಲಿಕ್ಕೆ ಎಲ್ರಿಗೂ ಸಾಧ್ಯವೇನು? ಎಲ್ರಿಗೂ ಉಪನ್ಯಾಸ ಮಾಡಲಿಕ್ಕೆ ಸಾಧ್ಯವೇ? ಭಗವಂತನ ಮಹಿಮೆಗಳನ್ನು ತಿಳ್ಕೊಂಡು ತಮ್ಮ ಮಟ್ಟಿ ತಾವು ಉಪಾಸನೆ ಮಾಡಿದ್ರು ಸಾಕು ಋಷಿ ಋಣ ತೀರುವುದು. ಬ್ರಹ್ಮಯಜ್ಞದಿಂದ ಅಲ್ಲ, ಋಣ ಜೀವತೋ ವಾಚ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನ ಗಯಾಯಾಮ್ ಪಿಂಡದಾನ ತ್ರಿಭಿಪುತ್ರಶ್ಚ ಪುತ್ರತ. ಪಿತೃಋಣ ಹೇಗೆ ತೀರ್ಬೇಕು? ಈ ಮೂರು ಮಾಡಿದ್ರೆ ಮಾತ್ರ ಋಣ ಪಿತೃಋಣ ತೀರ್ತೀನಿ. ಹೇಗೆ? ಜೀವತೋ ವಾಚ್ಯಕರಣ, ಬದುಕಿರೋವಾಗ ಅವರ ವಾಕ್ಯ ಪರಿಪಾಲನೆ ಮಾಡಬೇಕು. ಯಾಕೆ ಪರಿಪಾಲನೆ? ಸಾಧನೆ ಶರೀರ ಯಾರಿಂದ ಬಂದಿತ್ತಿದ್ದು? ಯಾರು ಸಲಹಿದರು? ಯಾರು ದೊಡ್ಡವರು ಮಾಡಿದ್ದಾರೆ? ಎಲ್ಲರಿಗೂ ಭಗವಂತನೇ ನಿಜ. ಆದ್ರೆ ಒಂದು ಅಧಿಷ್ಠಾನಂತೂ ಬೇಕಲ್ಲ, ಅಧಿಷ್ಠಾನಂತೂ ಬೇಕಲ್ಲ. ಈ ರೀತಿಯಾಗಿ ಪರಮಾತ್ಮ ತಾನು ಮಾಡಿದ್ದಾನೆ ಈ ಅಧಿಷ್ಠಾನದಲ್ಲಿದ್ದು ಅಂತ ತಿಳಿದುಕೊಂಡು ಈ ದೇಹಕ್ಕೆ ಬರುವುದಕ್ಕೆ ಕಾರಣ ದೇಹ ರಕ್ಷಣೆ ಮಾಡುವುದಕ್ಕೆ ಕಾರಣ ಅಂತ ತಿಳಿದುಕೊಂಡು ಅವರಲ್ಲಿ ಅವರ ಅಂತರ್ಯಾಮಿಯಾದ ಪರಮಾತ್ಮರಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಮಾಡಿ ಅವರ ಮಾತನ್ನು ಆಜ್ಞಾ ಪರಿಪಾಲನೆ ಮಾಡ್ತೀವಿ. ಅವರ ಆಜ್ಞಾ ಅಂದ್ರೆ ನಮ್ಮ ಈ ಜಡವಾದ ದೇಹ, ಜಡವಾದ ಆ ಅಸ್ವತಂತ್ರವಾದ ಚೇತನರಲ್ಲ, ಭಗವಂತನ ಆಜ್ಞಾ ಅಂತ ತಿಳ್ಕೊಬೇಕು. ಅಲ್ಲಿದ್ದು ಭಗವಂತನೇ ನಮಗೆ ಆಜ್ಞಾ ಮಾಡ್ತಾ ಇದ್ದಾನೆ. ಯಾಕೆ ಪಿತ್ರಾಧಿಷ್ಠಾನೆ ಪುಂಡಲೀಕ ಜನ್ಮ ಮಾಡಿದ ಸಾಕ್ಷಾತ್ ಪರಮಾತ್ಮ ಎದುರಿ ಬಂದು ನಿಂತ ನಿಂತರು ಕೂಡ ಕೃಷ್ಣ ತಕ್ಷಣ ಯದ್ದೋಗಿಂದ ತಮ್ಮ ಅಪ್ಪಗೆ ಸ್ನಾನ ಮಾಡಿಸ್ತಿದ್ದ. ಮಾಡ್ತಾ ಇರುವಾಗ ಕೃಷ್ಣ ನಿನ್ನ ಪೂಜೆ ಇಲ್ಲೇ ಮಾಡ್ತಾ ಇದ್ದೀನಿ ನಾನು, ಆದ್ದರಿಂದ ನಾನು ಬರೋವರೆಗೂ ಸ್ವಲ್ಪ ನಿಂತು ಶಸ್ತ್ರ ಪಾಪ ಎಡದಿಂದ ಇಟ್ಟಿಗೆ ಬಿಟ್ಟ ಹಾಕಿದ. ಇಟ್ಟಿ ಕಲ್ಲನ್ನು ಭಗುತಿ ಎಂದಲ್ಲಿ ಕೊಟ್ಟ ಭಗುತದ ಮೆಚ್ಚಿ ತನ್ನ ನಿಂತೇವು. ಇನ್ನೂ ನಿಂತಿದ್ದಾನೆ, ಎಡಗೈಯಿಂದ ಬಿಷ್ಟ ಹಾಕಿದರೆ ಇವನಿಗೆ ಎಷ್ಟು ಸೊಪ್ಪಿವನಿಗೆ. ನಾನು ಬಂದ್ರೆ ನನಗಿಂತ ಇವರಪ್ಪನೇ ಹೆಚ್ಚಾಯ್ತೇನು, ಅದು ಎಡಗೈಯಿಂದ ಕೊಟ್ಟಿದ. ನಿಜವಾದ ಜ್ಞಾನಿಯಿಂದ ನನ್ನ ಪೂಜೆಯನ್ನು ಮಾಡಬೇಕಾದ ಎಲ್ಲಿ ಗಂಡಸರು ತಂದೆ ತಾಯಿ ಗುರುವನ ಅಧಿಷ್ಠಾನ, ಹೆಂಗಸರು ಪತಿ ಅಧಿಷ್ಠಾನವನ್ನು. ಇನ್ನ ಪತಿವ್ರತ ಸ್ತ್ರೀಯರಿಗೆ ಅನ್ಯ ವ್ರತವೇ ಇಲ್ಲ, ಪತಿ ಆಜ್ಞೆಯೆಂದೇ ವಿಜಯ ಬಿತ್ತಲ್ಲರೇಯ. ಪತಿ ಅಧಿಷ್ಠಾನದಲ್ಲಿ ಭಗವತ್ ಪೂಜಾ ಮಾಡಿ ಅಲ್ಲಿ ಪ್ರೀತನಾದಷ್ಟು ಇನ್ನು ಹೊರಗಡೆ ಎಷ್ಟು ಮಾಡಲು ಪರಮಾತ್ಮ ಸ್ವೀಕಾರ ಮಾಡಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಬದುಕಿರುವ ವಾಕ್ಯ ಪರಿಪಾಲನೆ, ಅವರು ಮುಕ್ತರಾದ ಮೇಲೆ ಔರ್ಧ ದೈಹಿಕ ಕ್ರಿಯಾದಿಗಳನ್ನು ಮಾಡಬೇಕು. ಒಮ್ಮೆಯಾದರೂ ಜೀವನದಲ್ಲಿ ಹೋಗಿದ ದಯಾದಲ್ಲಿ ಮುಖ್ಯ ಪಾದದಲ್ಲಿ ಪಿಂಡ ಪ್ರದಾನ, ಆಮೇಲೆ ಪ್ರತ್ಯಬ್ಧ ಭೂರಿ ಭೋಜನ ತಂದ್ಬಿಟ್ಟು ಅಲ್ಲಿ ಪಿಂಡ ಪ್ರದಾನ ಮಾಡಿ ಬಂದ ಮೇಲೆ ಪ್ರತಿ ಸಾಮತ್ಸರಿಕೆ ಶ್ರಾದ್ದಾದಲ್ಲಿ ಭೂರಿ ಭೋಜನ ಸಾಕು ಅಂತ ಹೇಳ್ಬಿಟ್ಟು. ಇದರಲ್ಲಿ ಭಿನ್ನ ಅಭಿಪ್ರಾಯ ಇದೆ, ಅದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಅವರವ್ರ ಮನಸ್ಸಿಗೆ ಒಂದು ಹೊಕ್ಕು ಬಿಟ್ಟಿರ್ತದೆ, ಅದನ್ನ ನಾವ್ಯಾಕೆ ಹೇಳಬೇಕು. ಇದು ವೇದ ಮಂತ್ರ ಏನು ಹೇಳ್ತಾ ಇದೆ, ಜೀವತ ವಾಕ್ಯಕರಣ ಪ್ರತ್ಯಬ್ಧ ಭೂರಿ ಭೋಜನ. ಭೂರಿ ಭೋಜನ ಅಂದ್ರೆ ಏನು, ತರ್ಪಣಾದಿಗಳಾದ ಮೇಲೆ ಬ್ರಾಹ್ಮಣ ಭೋಜನ ಮಾಡಿಸಿ ಅದೇ ಭೂರಿ ಭೋಜನ. ಗಯಾಯಾಮ್ ಪಿಂಡದಾನಚ್ಚ ತ್ರಿಭಿಕ್ ಪುತ್ರಶ್ಯ ಪುತ್ರ. ಇದು ಇನ್ನು 96 ಶ್ರಾದ್ದ, ಶ್ರಾದ್ದಲ್ಲಿ ಎಷ್ಟು ಸಣ್ಣವತಿ ಶ್ರಾದ್ದಗಳು ಅದನ್ನೇ ಹೇಳಿದ್ದಾರೆ. ಅದನ್ನು ಹೇಳಿಬಿಟ್ಟು ಆಮೇಲೆ ಶ್ವಾಸ ಸಂಧಿ, ನಾವು ಉಸಿರಾಡ್ತಾ ಇದ್ದೀವಿ. ಉಸಿರಾಡೋ ಜಾತಕ್ಕೋಸ್ಕರವಾಗಿ, ಜಾತಿ ಬದುಕೋದಕ್ಕೋಸ್ಕರವಾಗಿ ಮನುಷ್ಯ ಉಸಿರು ನಿಂತು ಸತ್ತು ಹೋಗ್ಬಿಡ್ತಾನೆ ಅಲ್ಲ. ಹಂಸಮಂತ್ರ ಅಂತಾರೆ, ಹಂಸಮಂತ್ರ ಹಂಸಃ ಸೋಹಂ ಸ್ವಾಹ ಅಂತಿಳ್ಕೊಂಡು ಮಂತ್ರತ್ರಯ ಮಾಲಾ ರೂಪ ಷಡಕ್ಷರ ಹಂಸ ಮಹಾಮಂತ್ರ ಅಂತಾರೆ. ಮಹಾಮಂತ್ರ ಅಂತಾರೆ ಆಚಾರ್ಯರು, ಯಾಕೆ ಅದನ್ನು ವಾಯುದೇವರು ಮಾಡ್ತಾ ಇದ್ರಿ. ಪ್ರತಿಯೊಬ್ಬ ಜೀವನಲ್ಲಿ ಈ ದಿವಸ ಸೂರ್ಯೋದಯದಿಂದ ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೆ 21,600 ಶ್ವಾಸರೂಪ ಹಂಸ ಮಂತ್ರ ಜಪವನ್ನು ವಾಯುದೇವರು ಮುಖ್ಯ ಪ್ರಾಣದೇವರು ಮಾಡಿ ಸತ್ವರಿಗೆ ಸುಖ, ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳು ಇವ ಗುರು ಪವಮಾನ ಸರಿಯಮ್ಮ ಅಂತ ತಿಳ್ಕೊಂಡು. ಈ ಹಂಸ ಮಂತ್ರ ನಮ್ಮ 100 ಜಪ ಮಾಡುವ ಅಧಿಕಾರವಿಲ್ಲ, ಒಂದು 10-12 ಮಾಡಬೇಕು, ಕೈ ಬಿಟ್ಟುಬಿಡಬೇಕು. 10-12 ಇಲ್ಲ ಅಂತ ಇಲ್ಲ, ಒಂದು 10-12 ಮಾಡಬೇಕು. ಇಲ್ಲಿ ಧ್ಯಾನ ಶ್ಲೋಕ, ಜಾಯದ್ರವಿಂದು ಕರವಿಂದು ಸಹಸ್ರ ಲಕ್ಷ ಕಾಂತಿಂ ಪ್ರಿಯಾ ಸಹಿತ ಮಾಸ್ತಿತ ಮಿಂದ ಬಿಂಬೆ ಶಂಕಾರಿ ದೋರ್ದವ್ಯ ಮುದರ್ಕ ಮಹೇಂದ್ರ ಬಿಂಬ ಸಂಸಿಚ್ಚಮಾನ ಅಮೃತೇನ ರಮಾದಿನಾಥ. ಸೂರ್ಯಾಂತರ್ಗತ ಭಗವದ್ ಉಪಾಸನೆ ಉಂಟು, ಚಂದ್ರಾಂತರ್ಗತ ಭಗವದ್ ಉಪಾಸನೆ ಉಂಟು. ಇದಕ್ಕೆ ಫಲ ಏನು? ಧರ್ಮಾರ್ಥ ಕಾಮ ಮೋಕ್ಷ ಕಲ್ಪ ಉಚ್ಚ ವಿಷ್ಣು ಪ್ರೀತಿಕರ ತತ್ವಜ್ಞಾನ ಪ್ರದ ಅಶೇಷ ದೋಷ ಪರಿಹಾರಕ ಅಷ್ಟೈಶ್ವರ್ಯ ಪ್ರಧಾನ ಆಚಾರ. ಇಷ್ಟು ಫಲ ಕೊಡ್ತೇವೆ, ಎಷ್ಟು ಒಂದು 2 ನಿಮಿಷ ಇರುತ್ತೆ. ಆದ್ದರಿಂದ ಇದು ವಿಷಯವನ್ನು ವಿಸ್ತಾರ ಉಪದೇಶ ಮಾಡಿದ್ದಾರೆ. ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಇದೇ ದೊಡ್ಡ ಪ್ರಾಬ್ಲಮ್ ಅಲ್ಲ, ವಿ ಹಾವ್ ಕ್ರಿಯೇಟೆಡ್ ಅಷ್ಟೇ. ನಮ್ಮ ಪಾಂಡಿತ್ಯ ವಿಪರೀತವಾಗಿ ಅದೇನಾದ್ರೆ ಸ್ವಾತಂತ್ರ್ಯ ದೇವರು ನಮಗೆ ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲ ದತ್ತ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ದತ್ತ ಅಂದ್ರೆ ಕೊರಲ್ಪಟ್ಟಿದ್ದಲ್ಲೇನ್ರಿ ಅಂತಂದ್ರೆ ಅಲ್ಲ ಅಂದ್ರು. ಸ್ವಾತಂತ್ರ್ಯದಾನಂ ನಾಮ ತದ್ರೂಪೇಣ ಜೀವಪ್ರವೇಶ ಅಂತ ಆಚಾರ್ಯರು. ಪರಮಾತ್ಮ ಸ್ವಾತಂತ್ರ್ಯ ಎನ್ನುವ ಗುಣಕ್ಕೂ ಅವನ ರೂಪಗಳಿಗೂ ಭೇದ ಇಲ್ಲ, ಪರಮಾತ್ಮನ ಗುಣಗಳಿಗೂ ರೂಪಕ್ಕೂ ಭೇದ ಇಲ್ಲ, ಪರಮಾತ್ಮನ ನಾಮಗಳಿಗೂ ರೂಪಕ್ಕೂ ಭೇದ ಇಲ್ಲ, ಪರಮಾತ್ಮನ ಅವಯವಗಳಿಗೂ ಅವನಿಗೂ ಭೇದ ಇಲ್ಲ, ಪರಮಾತ್ಮನ ಆಯುಧಗಳಿಗೂ ಪರಮಾತ್ಮನಿಗೂ ಭೇದ ಇಲ್ಲ, ಪರಮಾತ್ಮನ ಆಭರಣ ಅದಕ್ಕೆ ಪರಮಾತ್ಮ ಎಲ್ಲ ಮೂರು ಸ್ವರೂಪಭೂತವಾದ ಆಭರಣಾದಿಗಳು ಒಂದು, ಆಮೇಲೆ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದ ಆಭರಣ ಆಯುಧಗಳು ಒಂದು, ಅದಾದ ಮೇಲೆ ಅವತಾರ ಕಾಲದಲ್ಲಿ ನಾವು ನೋಡ್ತಕ್ಕಂತಹ ಯಾವ ಆಯುಧಗಳಿಗೆ ಬೇರೆ ದೇವತೆಗಳು ಅಭಿಮಾನಿ. ಚಕ್ರಕ್ಕೆ ಮನ್ಮಥ ಅಭಿಮಾನಿ, ಶಂಖಕ್ಕೆ ಮನ್ಮಥನ ಮಗ ಅನಿರುದ್ಧ ಅಭಿಮಾನಿ, ಗದಾಕ್ಕೆ ವಾಯುದೇವರ ಅಭಿಮಾನಿಗಳಾಗಿದ್ದಾರೆ, ಪದ್ಮಕ್ಕೆ ಸಾಕ್ಷಾತ್ ಲಕ್ಷ್ಮೀ. ಹೀಗೆ ಪರಮಾತ್ಮಂದು ಮೂರಿರ್ತಕ್ಕಂತಹದ್ದು. ಸ್ವಾತಂತ್ರ್ಯ ಎನ್ನುವುದು ಭಗವಂತನ ರೂಪ, ಅದೊಂದು ರೂಪ. ಆ ಸ್ವಾತಂತ್ರ್ಯ ನಮ್ಮ ಕೊಟ್ಟಿದ್ದಾನೆ ಎಂದೇ ನಿನ್ನ ಸ್ವಾತಂತ್ರ್ಯವನ್ನು ಕದ್ದ ಕಳ್ಳ ನಾನು. ಇದು ನಾವು ಐಕ್ಯವಾದಿಗಳು, ನಾವು ಐಕ್ಯವಾದಿಗಳೇ. ಅವನು ಮಿಥ್ಯಾವಾದಿ, ಇದೇ ಭಗವದ್ ರೂಪಗಳನ್ನು ಎಲ್ಲವನ್ನು ತನ್ನಲ್ಲಿ ಐಕ್ಯ ಚಿಂತನೆ ಮಾಡ್ತೇನೆ, ಅವನೇ ನಾವು ಎಲ್ಲ ಆಮೇಲೆ ಭಗವಂತನ ಗುಣ. ಹಾಗಾದ್ರೆ ಭಗವಂತನ ಪೂರ್ಣವೇ ಅವನು ಅದ್ವೈತಿ ನಾವು ಅದ್ವೈತಿವೇನೆ, ನಾವು ಐಕ್ಯವಾದಿಗಳೇನೆ. ಎಲ್ಲಿಯವರೆಗೆ ಸ್ವಾತಂತ್ರ್ಯ ನನ್ನಲ್ಲಿ ಇಲ್ಲ, ಆ ಭಗವಂತ ಪ್ರವೇಶ ಮಾಡಿದ್ದಾನೆ ಅನ್ನುವ ಜ್ಞಾನ ಬರುವುದಿಲ್ಲ, ನಾವೆಲ್ಲ ಐಕ್ಯವಾದಿ. ಅದು ಫಲ ಎಂದು ತಮಸ್ಸು ಅಂತ ಅದಕ್ಕೋಸ್ಕರ ಆಚಾರ್ಯ ಹೇಳಿದ್ದಾರೆ, ಮಿಥ್ಯಾಜ್ಞಾನಂ ಪೃಥಜ್ಞಾನ ಇದು ವೇದ ವಿಧೋ ವಿಧೋ ಚತುರ್ಥ ತಾತ್ಪರ್ಯ. ಮಿಥ್ಯಾಜ್ಞಾನ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬುದೊಂದೇ ಅಲ್ಲ, ಪೃಥಜ್ಞಾನ ಅನ್ನು. ಪೃಥಜ್ಞಾನ ಅಂದ್ರೇನು? ವಿಷ್ಣು ದೀನ ಜಗತ್ ಸತ್ತ ಗತಿ ಚೇಷ್ಟಿತಂ ಗತಿ ಚೇಷ್ಟಿತಂ ಗತಿ ದ್ವಿತೀಯ ನಿಶ್ಚಿತಂ ಜ್ಞಾನ ಅಪೃತ ದರ್ಶನ ಸ್ಫುತಂ. ಈ ರೀತಿಯಾಗಿ ನನ್ನ ಚೇಷ್ಟೆಯು ಅವನ ಅಧೀನ ಅಂದಾಗ ನಾವು ಸ್ವತಂತ್ರ ಅಂತ ಹೇಳ್ಕೊತೀವಲ್ಲ, ಅಂದಾಗ ನಾವು ಐಕ್ಯವಾದಿಗಳೇನೆ. ಇದು ಅಂದ್ರೆ ಇದೇನು ಸ್ಲೋ ಪಾಯಿಸನ್ನು, ಅದು ಡೈರೆಕ್ಟ್ ಪಾಯಿಸನ್ ಅಷ್ಟೇ. ಅಹಂ ಬ್ರಹ್ಮಾತ್ಮನ ಡೈರೆಕ್ಟ್ ಪಾಯಿಸನ್ನು ಪಾಲ ತಗೋತಿರ್ಲಿಕ್ಕೆ ಸತ್ತು ಹೋಗುತ್ತಾರೆ. ಇದು ಸ್ಲೋ ಪಾಯಿಸನ್ ಮದ್ದಾಗ್ತಾರೆ, ಸಾವಂತೂ ನಿಶ್ಚಿತ. ಅದಕ್ಕೋಸ್ಕರವಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಾವೇನು ಮಿಥ್ಯಾಜ್ಞಾನಿಗಳು ಅಲ್ಲ ಅಂಬಾಗಿಲ್ಲ, ನಮ್ಮಲ್ಲೂ ಸುನೀತಾದಿ ಚಾರುವಾಕ ಮತ ಹೇಗೆ ಹಿಂದಿನ ಭಾಗದಿಂದ ಬರ್ತಾರೆ, ನಮ್ಮಲ್ಲೂ ಅದ್ವೈತ ಒಳಗೆ ಸುಳಿತಾದೆ ನಮಗೆ ಅರಿವಿಲ್ಲ ಅದಕ್ಕೆ. ಅದನ್ನು ಸಮರ್ಥನೆ ಮಾಡ್ತಾರೆ. ಸ್ವಾತಂತ್ರ್ಯದಾನಂ ನಾಮ ತದ್ರೂಪೇಣ ಜೀವ ಪ್ರವೇಶ ಅಂತ ತಿಳ್ಕೊಂಡು ಹೇಳ್ತಾರೆ. ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಹೇಳ್ತಾರಲ್ಲ, ಏನದಂತ ಪರಮಾತ್ಮ ತನ್ನ ಅಗಣಿತವಾದ ಸ್ವಾತಂತ್ರ್ಯಗಳಲ್ಲಿ 400 ತಗೊಂಡ್ಬಿಡ್ತು. 400 ಅಗಣಿತ ಎಷ್ಟವೋ ಲೆಕ್ಕ ಗೊತ್ತಿಲ್ಲ. 400 ತಗೊಂಡು ಯಾಕೆ? ಈ ಸೃಷ್ಟ್ಯಾಧಿಕಾರಿಗಳಿಗೆ ಇಷ್ಟು ಸಾಕು ಅಂತ ಆತನ ಅಂದಾಜು. ಯಾಕೆ? ಒಂದು ಕಲ್ಪೆ ಅನಂತಾನಂತ ಕಲ್ಪೆ. ಒಂದ್ಸಲ ನಾವು ಚೂರು ಹೋಗಿ ಬಂದ್ರೆ ನಮ್ಗೆ ಎಷ್ಟೋ ಅನುಭವ ಬಂದು ಹೋಗ್ತೇವೆ, ಇನ್ನೊಂದ್ಸಲ ಹೋಗಬೇಕಾದ್ರೆ ಇನ್ನೂ ಹೆಚ್ಚಿನ ನಾವು ಮಾಡ್ತಿರ್ತೀವಿ. ಹಾಗೆ ಅನಂತಾನಂತ ಕಲ್ಪಗಳಿಂದ ಸೃಷ್ಟಿ ಮಾಡುವ ಪ್ರಭುವಿಗೆ ಎಷ್ಟು ಬೇಕು ಅಂತ ಲೆಕ್ಕಾಚಾರವನ್ನು ಗೊತ್ತು. ಸರ್ವಜ್ಞನಾಗಿದ್ದಾನೆ. 400 ಗುಣ ತಗೊಂಡ, ಅದರಾಗ ಏನ್ ಮಾಡಿದೆ? ಎರಡು ಭಾಗ ಮಾಡಿದ, 200 ಮಾಡಿದ. ಅದರ ಮೊದಲನೇ 200 ಮೂರು ಭಾಗ ಮಾಡಿದ. 63 ಮೂರನೇ ಒಂದು ಭಾಗದಿಂದ ಲಕ್ಷ್ಮೀದೇವಿಯಲ್ಲಿ ಪ್ರವೇಶ ಮಾಡಿದ. ನೋಡಿ, ಪರಮಾತ್ಮ ಪ್ರವೇಶ ಮಾಡದೆ ಹೋದರೆ ಲಕ್ಷ್ಮೀದೇವಿ ಏನು ಮಾಡಲು ಅಸಮರ್ಥ, ಕಾರ್ಯ ಮಾಡಲು ಅಸಮರ್ಥಳಾಗಿದ್ದಾಳೆ, ಜಡದಂತ ಇದ್ದಾಳೆ ಎಂದರೂ ತಪ್ಪಲ್ಲ. ಪರಮಾತ್ಮ ಒಳಗೆ ಪ್ರವೇಶ ಮಾಡಿದ ಮೇಲೆ ಪರಮಾತ್ಮ ಕೊಟ್ಟ ಬಲದಿಂದ ತಾನು ಅನೇಕ ರೂಪವನ್ನು ತಗುತ್ತಾಳೆ ಲಕ್ಷ್ಮೀದೇವಿ. ನಾವು ಮಾತ್ರ ನಮ್ಗೆ ಯಾರು ಸಹಾಯ ಬೇಕಿರಿ, ನಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ನಾವು ಉಪಯೋಗಿಸ್ತೀವಿ, ನೀವು ಉಪಯೋಗಿಸ್ಬೇಕ್ರಿ. ಇಲ್ಲೋದ್ರೆ ನೀವು ಅದು ವಿಚಾರಜ್ಞಾನ ಅಂತ ನಿಮ್ಮ ಸ್ವಾತಂತ್ರ್ಯ ಆದೇ ಇಲ್ಲ ಅಂಬದೇ ಮಿಥ್ಯಾಜ್ಞಾನ ಅಂತ ನಮ್ಮಲ್ಲಿ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಇನ್ನ 133 ಮೂರನೇ ಎರಡು ಭಾಗವನ್ನು ತನ್ನಲ್ಲಿಟ್ಕೊಂಡ. ಯಾಕೆ ತಾನು ತನ್ನಲ್ಲಿದ್ದು ತೆಗೆದು ಯಾಕೆ ಇಟ್ಕೊಂಡ ಅಂದ್ರೆ, ತಾನು ಸಕಲ ಜೀವರಾಶಿಗಳಿಂದ ಪ್ರವೇಶ ಮಾಡುದು, ತನ್ನ ಅಗಣಿತ ಸ್ವಾತಂತ್ರ್ಯ ರೂಪದಿಂದ ಪ್ರವೇಶ ಮಾಡಿದ್ರೆ ಮುಗಿದೋ ಜಗತ್ತ ಎಲ್ಲ ಒಂದು ಚಂದ ಸುಟ್ಟು ಹೋಗುತ್ತೆ. ಈ ನೋಡಿ, ಈ ಓವರ್ ಲೋಡ್ ಬಂದ್ಬಿಡ್ತದೆ. ಎಲೆಕ್ಟ್ರಿಸಿಟಿ ಏನಾದ್ರೂ ಮಾಮೂಲಾದ ವೋಲ್ಟೇಜ್ ಅಲ್ಲಿ ಹರಿತಾ ಇದ್ರೆ ಸರಿ, ಓವರ್ ಲೋಡ್ ಆಗ್ಬಿಡ್ತಂದ್ರೆ ಮನೆ ಟಿವಿ ಸುಟ್ಟು ಹೋಗ್ತೇವೆ, ಬಲ್ಬ್ ಸುಟ್ಟು ಹೋಗ್ತೇವೆ, ಫ್ಯಾನ್ ಸುಟ್ಟು ಹೋಗಲ್ಲೇನು. ನಾವೇನಂತೇವೆ ಅಲ್ಲಿ ಹೊರಗೆ ಏನಂತೀವಿ, ಅದೇ ಅದೇನು ಅಂತಾರಲ್ಲ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ಬಿಡ್ತೀವಿ. ಹಾಗೆ ಭಗವಂತ ನಮ್ಮ ಯೋಗ್ಯತೆ ಅನುಸಾರವಾಗಿ ಜಗತ್ ಕಾರ್ಯಕ್ಕೆ ಸಾಕು ಅಂತ 166 ಮೂರನೇ ಎರಡು ಭಾಗ ತನ್ನಲ್ಲಿಟ್ಟುಕೊಂಡ. ಇಟ್ಕೊಂಡು 163 136 ಮೂರನೇ ಭಾಗ, ಇನ್ನು 66 ಮೂರನೇ ಎರಡು ಭಾಗ ಲಕ್ಷ್ಮೀದೇವಿ, ಇನ್ನು 200 52 ಭಾಗದಿಂದ ಬ್ರಹ್ಮದೇವರಲ್ಲಿ ಪ್ರವೇಶ ಮಾಡಿದ, 48 ಭಾಗದಿಂದ ವಾಯುದೇವರಲ್ಲಿ ಪ್ರವೇಶ ಮಾಡಿದ. ಅವನು ಪತ್ತಿಯವರು ಇಂತಿಟ್ಕೊಂಬಿ. ಅದಾದ ಮೇಲೆ ಇನ್ನ 20 ಅಲ್ಲಿ 300 ಆಗೋದು. 20 ಭಾಗದಿಂದ ಶೇಷಗರುಡ ಉತ್ತರಾಜುಡು ಅವರ ಪತ್ನಿಯರಲ್ಲಿ, 15 ಭಾಗದಿಂದ ಇಂದ್ರ ಮನ್ಮಥ ಅವರ ಪತ್ನಿಯರು, ಇವರು ಬಿಟ್ಟು ಉಳುಕಿ ದೇವತೆ 10. ಅಲ್ಲಿ ಎಷ್ಟಾಯ್ತು? 20, 15, 35, 35, 10, 45 ಆಯ್ತು. ಇನ್ನು 10 ನಮ್ಮ ಶೇರ್, ನಮ್ಮ ಶೇರ್ ಎಷ್ಟು ಇರಬಹುದು ಲೆಕ್ಕ ಹಾಕೋದು? ಎಷ್ಟು ಜನ ಕಂಚಿದ್ದಾನೆ ಅಂದ್ರೆ 100 x 100 crore ಅಜಾನತ ದೇವತೆಗಳು, ಮುಕ್ತಿಯೋಗ್ಯ ಕ್ರಿಮಿ ಜೀವನಿಂದ ಪ್ರಾರಂಭ ಮಾಡಿಕೊಂಡು ಮುಕ್ತಿಯೋಗ್ಯ ಮನುಷ್ಯ ಗಂಧರ್ವರವರೆಗೂ ಕೂಡ 10 ಭಾಗ ಇಟ್ಟಿದ್ದಾರೆ. ಏನು 10 ಭಾಗ? ಅದೇನು ಲೆಕ್ಕ ಅದು ಅಂತಂದ್ರೆ, ನಾನು ಮಾಡ್ತೀನಿ ಅಂದಾಗ ಪಾಪ ಪುಣ್ಯ ಲೇಪ ಆಗಲಿಕ್ಕಷ್ಟೇ ಅಷ್ಟದು. ಸ್ವಾತಂತ್ರ್ಯ ಅಂತ ತಿಳ್ಕೋಬಾರ್ದು ಅದನ್ನ. ಈಗ ಶೇರ್ ಹೋಲ್ಡರ್ ಇರ್ತದೆ, ಒಂದು ಕಂಪನಿ 1 crore ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ರು, 100 ಜನ ಇದ್ದರು, ನನಗೆ 1 lakh rupees ಡಿವಿಡೆಂಡ್ ವಾರಂಟ್ ಬರ್ತದೆ ಅಂತ ಕೂತಿದ್ದು ಒಬ್ಬನು. ಆಮೇಲೆ ಏನಾಗೋತು, 1000 or 10,000 ಡಿವಿಡೆಂಡ್ ವಾರಂಟ್ ಬರ್ತದೆ. ಓಕೆ, ಯಾಕೆ ನ್ಯಾಯವಾದ 1 lakh rupees ಬರ್ಬೇಕು? ಯಾಕೆಂದ್ರೆ 100 ಜನ ಶೇರ್ ಸಮ ಆಗುತ್ತಲ್ಲ, ಯಾರ್ಯಾರು ಶೇರ್ ಎಷ್ಟಿರ್ತೋ ಅಷ್ಟು ಡಿವಿಡೆಂಡ್ ಅಷ್ಟೇ ಹೊತ್ತರೂ ಎಲ್ಲರೂ ಬರಲ್ಲ. ಹಾಗೆ ಬ್ರಹ್ಮದೇವರಿಗೆ 52 ಭಾಗ ಹೋಗುತ್ತೆ. ಈ ದೇಹದಿಂದ ಆಗ್ತಕ್ಕಂತಹ ಪುಣ್ಯ ಕರ್ಮಗಳಲ್ಲಿ 48 ಭಾಗ ವಾಯುದೇವ್. ಯಾಕೆ? ಅವರು ಪಾಪಿರುವ ಅಷ್ಟೇ ಇರ್ತದೆ, ಶೇರ್ ಅಷ್ಟೇ ಇರ್ತದೆ. ಇನ್ನು ತತ್ವಾಭಿಮಾನ ಶೇಷಗಂಡು ಇದ್ದರಿಗೆ ಇಪ್ಪತ್ತು ಹೋಗ್ತೀರಿ, ನಿಂದರ ಕಾಮರಿಗೆ ಹದಿನೈದು ಹೋಗ್ತೀರಿ, ಉಲ್ಕಿ ತತ್ವಾಭಿಮಾನಿ ದೇವತೆ ಹತ್ತು ಹೋಗ್ತಿ. ಇನ್ನು ಹತ್ತರೊಳಗೆ ನಮ್ಮ ಭಾಗ ಹೆಚ್ಚು ನೋಡ್ರಿ, ನೂರು ಕಡಿಮೆ ನೂರು ಕೋಟಿ ಅಜಾನ ದೇವತೆಗಳು ಮುಕ್ತಿ ಹೋಗಿ, ಅದನ್ನ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ. ಆ ಅತ್ಯಲ್ಪ ನಾನು ಮಾಡ್ತೀನಿ ಅನ್ನಿದ್ದ ಲೇಪಾದಿಕ ಕೋಟಿ ಯಾವುದು ಜನ್ಮ ಇರ್ತೀನಿ. ಇನ್ನೂ ಜಾಸ್ತಿ ಸ್ವಾತಂತ್ರ್ಯ ದೇವರು ನಮಗೆ ಕೊಟ್ಟಿದ್ದಿದ್ರೆ ನಾವು ನಾಲಿಗೆ ಕೇಳ್ತಾ ಇರ್ತೇನೆ. ಆ ಅಲ್ಪವನ್ನು ಕೋಟ್ಯಾವಧಿ ಜನ್ಮ ಇರ್ತದೆ. ಅದಕ್ಕೋಸ್ಕರ ಎಲ್ಲ ಅವನ ತಲೆ ಮೇಲೆ ಹಾಕಿಬಿಟ್ಟಿದೆ. ನಮಗೆ ನಮಗೆ ನಿಶ್ಚಿಂತಿ, ನಮ್ಮ ನಿಶ್ಚಿಂತ ಅದಕ್ಕೋಸ್ಕರವಾಗಿ ಪರಮಾತ್ಮ ನೀ ತಂದೆ ನಾ ಬಂದಿದ್ದೆ, ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಹಾಗಾದ್ರೆ ಹೇಳ್ತಾ ಇದ್ದಲ್ಲ ದಾಸ್, ದತ್ತ ಸ್ವಾತಂತ್ರ್ಯ ಎನ್ನುವುದು ಅಪಕ್ವಾವಸ್ಥೆಯಲ್ಲಿ ಇರ್ತಾರೆ. ಇನ್ನು ಎಲೆ ನಿಂಬೆಕಾಯಿ ಅಂತೀವಿ ನಾವು. ಅಪಕ್ವಾಸ್ತು ಯಾವ ವಿಧವಾದ ಜ್ಞಾನ ಹಿಂದೆ ಇರ್ತಕ್ಕಂಥವರಿಗೆ ಅವ್ರು ಮಾಡಿದ ಕೆಲಸ ಎಲ್ಲ ಫಲಿಸ್ತಿರ್ತಿ. ಫಲಿಸ್ತಾ ಇರುವ ಅವರೇನಂತ ಬಿಡ, ನೀ ಎಲ್ಲ ದೇವ್ರ ಮೇಲೆ ಹಾಕೊಂಡು ನೋಡು, ನಾನು ಮಾಡಿದ ಒಂದನ್ನ ಫೇಲ್ ಆಗ್ಯದ ಅಂತ ತಿಳ್ಕೊಂಡು ಅದು ಅಪಕ್ವಾವಸ್ಥೆ. ಆ ದೇವ್ರ ಮತ್ತೃತಿ ಭಾಗ್ಯ ಯೌವನ ಮಪ್ಪಿನಲ್ಲಿ ಮೈ ಮರೆತವರಿಗೆ ಹರಿ ಸುಚರಿತಾಂಬು ಹಬ್ಬುವುದು ಎಂದಾಗ ಅವ್ರು ಮಾಡಿದ ಕೆಲಸ ಎಲ್ಲ ಫಲಿಸ್ತಾ ಇರುವಾಗ ಬಿಡ ದೇವರಲ್ಲಿದ್ದಾನೆ, ನಾವು ಮಾಡಿದ್ರೆ ಹಾಗೆ ಆಗ್ತದೆ. ಅದು ಅಪಕ್ವಾವಸ್ಥೆಯಲ್ಲಿ ಅವರಿಗೆ ನರಕಾರ್ಥ ತಪ್ಪಿದ್ದಾರೆ. ಇನ್ನ ಸ್ವಗತ ಸ್ವಾತಂತ್ರ್ಯ ಅಂದ್ರೆ ಪಕ್ವ ಅಪಕ್ವ ಅವಸ್ಥೆಯಲ್ಲಿ ಮಾಡಿದ ಕೆಲಸ ಫಲಿಸ್ತಾರೆ. ಫಲಿಸ್ತಾಗ ನಾನು ಮಾಡಿದೆ ಅಂತ ಫಲಿಸ್ತೇ ಹೋದಾಗ ನಾನೇನ್ ಮಾಡಲಪ್ಪ, ಮಾಡೋದು ಮಾಡಿದೆ ದೇವರ ಮನಸ್ಸಿ ಕೊಡಲಿಲ್ಲ. ನೋಡಿ ಇದು ಡ್ಯುಯಲ್ ಪಾಲಿಸಿ ಆಗಲಿ, ಡ್ಯುಯಲ್ ಪಾಲಿಸಿ ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ ಇದ ಪಕ್ವ ಅದು ಸ್ವಾಗತ. ಇನ್ನು ಸರ್ವ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪಕ್ವ ಅವಸ್ಥೆಯಲ್ಲಿ. ಪಕ್ವಾವಸ್ಥೆಯಲ್ಲಿ ಅಂದ್ರೆ ಇವನು ಪ್ರಯತ್ನದಿಂದ ಕೆಲಸ ಆಗ್ತಿರ್ತೀನಿ. ಇವನು ಮನಸ್ಸಾಗ ಅಂದ್ಕೊಂಡಿರ್ತಾನೆ ಇಂಥವ್ರು ಹೋಗ್ಬೇಕು ಅಂತ ಪ್ರೇರಣೆ ಮಾಡಿ ದೇವರು ಆ ಕೆಲಸ ಮಾಡಿಸ್ಬಿಟ್ಟಿರ್ತಾನೆ. ಆಗ ನಾವೇನು ಅಂದ್ಕೊಳ್ತೀವಿ, ಪಕ್ಕು ಜೀವ ಸ್ವಾಮಿ ಎಷ್ಟು ಅನುಗ್ರಹ ನಿನಗೆ, ನಾನು ಏನೋ ಮನಸ್ಸಲ್ಲಿ ಪ್ರೇರಣೆ ಮಾಡಿ ತಕ್ಷಣವೇ ಅಲ್ಲಿ ಪ್ರೇರಣೆ ಮಾಡಿ ನೀನು ಕೊಡಿಸಿದ್ದಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾನೆ.
ಸಂಕಲ್ಪ ಮಾತ್ರ,
ಸಂಕಲ್ಪ ಮಾತ್ರ ಸಿದ್ಧಿ, ನೀನು ಮೋಕ್ಷದಲ್ಲ ಇಲ್ಲೇ ಸಿದ್ಧಿ ಆಗ್ತಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಪಕ್ವಾವಸ್ಥೆಯಲ್ಲಿ ಸರ್ವ ಸ್ವಾತಂತ್ರ್ಯ ರೂಪದ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ದತ್ತ ಏಕಾದಷ್ಟು ವಿಷಯ ಹೇಳಿದ್ದಾರೆ. ಈ ರೀತಿಯ ದತ್ತ ಸ್ವಾತಂತ್ರ್ಯ, ಸ್ವಂತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ, ಕರ್ಮ ವಿಮೋಚನ, ಇದೇ ಇಂಪಾರ್ಟೆಂಟ್. ನಾವು ಯಾವುದನ್ನ ಮಾಡಬೇಕು ಅದು ಮಾಡ್ತಾ ಇಲ್ಲ, ಯಾವುದು ಮಾಡಬಾರ್ದು ಅದನ್ನು ಮಾಡ್ತಾ ಇದ್ವಿ. ಸಾಧನೆಯಿಂದ ಏನು ಕರ್ಮ ಕಳ್ಕೊಂಬೋದೇ ಸಾಧನೆ ಅಂತ ಹೇಳಿ ಆಚಾರ್ಯ ಹೇಳಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯದ ನಾಲ್ಕನೇ ಅಧ್ಯಾಯದಲ್ಲಿ ಫಲಾಧ್ಯಾಯದಲ್ಲಿ ಏನ್ ಹೇಳ್ತಾ ಇದ್ದೀರಿ, ಸಾಧನೆ ಅಂದ್ರೇನು, ನಾವು ಇಷ್ಟಿಷ್ಟುದ್ದ ಕರ್ಮದ ಪಟ್ಟಿ ಕೊಟ್ಟು ಇದನ್ನು ಮಾಡೋ ಸಾಧನೆ ನಾವು ಹೇಳ್ತಾ ಇದ್ದೀವಿ.